ద్విశతురాత్మకస్య విష్ణోర్వ్యస్తా సమస్తాః సకలగుణనిధిః సర్వదోష ఉపేతః పూర్ణానందో అవ్యయో యో గురురపి పరమః చింతయేతం మహత్తమం. నమః పరస్మై పురుషాయ భూయసే సదుద్భవస్థాన నిరోధలీలయా గృహీతశక్తిత్రితయాయ దేహినాం అంతర్ధ్రువాయ అనుపలభ్య వర్త్మనే. సమత్వం శిక్షేత్ అదేనా పూర్తి ఆయ్తా? అయమాశయ ఇల్లి లాభకిత్త అథవా అరివర్గే యథా కామో మహానిందా విషయ సర్వథా పరిత్యాజ్య అదేనా ఆగిల్ల అది. ప్రాణపున్మాత్రస్య దుఃఖంతో హేయమేవ తత్ర ఉభయత్ర సమతాతో సుఖస్యాపి హేయత్వే దుఃఖస్యాపి ఉపాదేయత్వే వా భవే ఉచ్చన సర్వస్యాపి మహాజనస్య మనోజ్ఞమితి కథమిదం విజ్ఞేయమితి సత్యం. ಸಾಮಾನ್ಯವಾಗಿ ಸುಖ ಹೇಯ ನೀವು ಏನು ಹೇಳಿದ್ರಿ, ಸುಖ ಮತ್ತು ದುಃಖ ಎರಡು ಸಮವಾಗಿ ನೋಡಬೇಕು ಅಂತ ಕೇಳಿದರೆ ಸುಖ ಇದ್ದುಕೊಂಡು ದುಃಖ ಅಂತೂ ಸಾಧ್ಯನೇ ಇಲ್ಲ. ಅಥವಾ ಸುಖನೂ ದುಃಖ ಅಂತ ನೋಡ್ತೀರಿ, ದುಃಖನೂ ಸುಖ ಅಂತ ನೋಡ್ತೀರಿ, ಸಾಧ್ಯನೇ ಇಲ್ಲ. ಅಥವಾ ಇನ್ನೂ ಮುಂದಕ್ಕೆ ಹೋದರೆ ಎರಡು ಸಮವಾಗಿ ನೋಡೋದು ಅಂದರೆ ಏನು, ನಮಗೆ ದುಃಖ ದುಃಖ ಹೇತು, ಸುಖ ಸುಖ ಹೇತು. ಸಮವಾಗಿ ನೋಡಬೇಕಾದ್ರೆ ಸುಖ ದುಃಖ ಹೇತು, ದುಃಖ ಸುಖ ಹೇತು ಅಂತ ನೋಡಬೇಕಾಗಿದ್ರೆ ಹೊತ್ತಾನೆ ಎರಡು ಈಕ್ವಲ್ ಅಂದಮೇಲೆ ಹಾಗೆ ನೋಡಬೇಕಾಗತ್ತಲ್ಲ. ಇದೇನಂತಾರೆ ಇದನ್ನೆಲ್ಲ ಕೂಡ, ಸುಖಸ್ಯಾಪಿ ಹೇಯತ್ವೇ ದುಃಖಸ್ಯಾಪಿ ಉಪಾದೇಯತ್ವೇ ವಾ ಭವೇತ್ತಚ್ಚ ನ ಸರ್ವಸ್ಯಾಪಿ ಮಹಾಜನಸ್ಯ ಮನೋಜ್ಞಮಿತಿ ಕಥಮಿದಂ ವಿಜ್ಞೇಯಮಿತಿ. ಜನ ಒಪ್ತಾರ ಇದನ್ನ? ಸುಖ ಬಂದಾಗ ಅಳುತ್ತಾ ಇರೋದು, ದುಃಖ ಬಂದ ನಗುತ್ತಾ ಇರೋದು ಸಾಧ್ಯ ಉಂಟಾದು ಅಂತ ಕೇಳಿದರೆ ಸತ್ಯಂ ತದೇವ ಸಮತಾ ಭವೇದಿತಿ. ನಾ ಹಾಗೆ ಹೇಳಲಿಲ್ಲ ಅಂತ ಹೇಳಿದರು, ಆ ಅರ್ಥ ಅಲ್ಲ ಅದಕ್ಕೆ. ತತ್ರ ಪ್ರಥಮ ಪಕ್ಷಮೇವ ಆಶ್ರಿತ್ಯ ಸಮತಾ ಜ್ಞಾತವ್ಯ ಪರಮಪುರುಷಾರ್ಥಾರ್ಥಿನ. ಹೇಗೆ ಅಂದರೆ, ಯಥಾ ಹಿ ದುಃಖ ಅನುಪಾದೇಯಂ ತಥೈವ ಗ್ರಾಮ್ಯಂ ಭೂತಗ್ರಾಮಾತ್ಮಕಂ ವಿಷಯಜನ್ಯಂ ಭೌತಿಕಂ ಸುಖಮಪಿ ಅನುಪಾದೇಯಮೇವ. ಈ ರೀತಿ ಹೇಳ್ತೇವೆ ಹೊರತು ಸುಖ ಎದ್ದುಕೊಂಡು ದುಃಖ ಅಂದರೆ ಆ ರೀತಿ ಅರ್ಥ ಅಲ್ಲ. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು ಅಂತ ಹೇಳಿದ್ದೆ ಹೊರತು ದುಃಖ ಬಂದ ಸುಖ ಅಂತ ತಿಳ್ಕೊಳ್ಳಿ, ಸುಖ ಬಂದ ದುಃಖ ಅಂತ ತಿಳ್ಕೊಳ್ಳಿ ಅಂತ ಹೇಳಲಿಲ್ಲ ಅಂತ ಹೇಳಿದರು. ದುಃಖ ಸಾಮ್ಯವೇವ ಸುಖೇ ಜ್ಞಾತವ್ಯಂ. ಆದ್ದರಿಂದ ಸುಖದಲ್ಲೂ ಕೂಡ ಏನಿದೆ ಅಂದರೆ ದುಃಖ ಇದ್ದಾಗೆ ಇದೆ. ಲೌಕಿಕ ಸುಖ ಕೂಡ ಏನದು, ದುಃಖದ ಇನ್ನೊಂದು ರೂಪ ಅಷ್ಟೇ. ಗೊತ್ತಾಯ್ತಾ? ದುಃಖದಲ್ಲಿ ಹೇಗೆ ನಾವು ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಅಂತ ಹೇಳ್ತೇವಲ್ಲ ಆ ತರಹ. ಜ್ಞಾತವ್ಯಂ ಯಥಾ ಹಿ ಶ್ರವಣ ಮಾತ್ರೇಣ ತಮಸೋ ಮೂರ್ಛಾದಿ ಕಥಕೆ ಕಥನೇನ ಅಧಿಕ ದುಃಖಿತ್ವಂ ಸಿದ್ಧ್ಯತಿ. ಯಥಾ ಹಿ ಶ್ರವಣ ಮಾತ್ರೇಣ, ಸಮಶಬ್ದಕ್ಕೆ ಅರ್ಥ ಏನು ಅಂದರೆ ಸುಖವನ್ನ ಮತ್ತು ದುಃಖವನ್ನ ಎರಡನ್ನೂ ಹೇಯ ಅಂತ ತಿಳ್ಕೋಬೇಕು, ಅದು ಸಾಮ್ಯ. ದುಃಖದಲ್ಲೂ ಹೇಯತ್ವ ಇದೆ, ಸುಖದಲ್ಲೂ ಹೇಯತ್ವ ಇದೆ. ಅರ್ಥ ಆಯ್ತಾ? ಹೌದು, ಅಷ್ಟೇ, ಹೇಯತ್ವ ಸಮತ್ವ. ಆದರೆ ತಿಳ್ಕೊಂಡ್ಬಿಟ್ಟಾಗ ಯೋಚನೆ ಇಲ್ಲ, ಫಸ್ಟ್ ರ್ಯಾಂಕ್ ಬಂತು ಇದರಲ್ಲಿ, ಕ್ವಾರ್ಟರ್ಲಿಯಲ್ಲಿ ಉದ್ಯೋಗ ಬಿಟ್ಟರೆ ಪಜೀತಿ ಆಗುತ್ತಿದೆ. ಏನಲ್ಲ ತಿಳ್ಕೊಂಡ್ರೆ ಇನ್ನು ಯೋಚನೆ ಮಾಡಬೇಡ, ಇನ್ನು ಮುಂದೆ ಇದೆ ಅಂತ ಹೇಳಬೇಕು ಅಲ್ಲಿ. ಅದು ಫಸ್ಟ್ ಎವರು ಬಂತು, ಮತ್ತೆ ಇನ್ನು ಮುಂದಿದೆ ಅಂತ ಯೋಚನೆ ಮಾಡಬೇಕು. ಮುಂದೆ ಥ್ರೋಔಟ್ ಏನಾದರೂ ಎಚ್ಚರಿಕೆ ಒಂದು ಉಪಯೋಗ ಇಲ್ಲ. ಮತ್ತೆ ಇಷ್ಟಾದರೂ ಕೂಡ ಅದೇನದು ಫೈನಲ್ ಅಲ್ಲ. ಲೌಕಿಕ ಸುಖ ಏನಿದ್ರು ಕೂಡ ಏನಲ್ಲ, ಅದು ಫೈನಲ್ ಅಲ್ಲವೇ ಅಲ್ಲ. ಅದರಿಂದಾಗಿನೆ ಅದನ್ನು ಕಂಟ್ರೋಲ್ ಮಾಡಲೇಬೇಕು. ಅದೇ ರೀತಿ ಲೌಕಿಕ ದುಃಖನೂ ಕೂಡ ಏನಲ್ಲ, ಅದು ಫೈನಲ್ ಅಲ್ಲೇ ಇಲ್ಲ. ದೇರ್ಫೋರ್ ಫೈನಲ್ ಇರೋದು ಆತ್ಯಂತಿಕ ಸುಖ ಪಡೆಯೋದರಲ್ಲಿ, ಆದ್ದರಿಂದ ಅದು ಪ್ರಯತ್ನ ಪಡಬೇಕು. ಭೌತಿಕಂ ಸುಖಮಪಿ ಇಷ್ಟಂತ ಹೇಳಿದ್ದೇನು, ಸಮ ಅಂತ ಮಾಡಬೇಕು ಅಂದ್ರೇನು, ದುಃಖ ಬಂದಾಗ ಬೇಕು ಅಂತ ಹೇಳ್ತೀವಿ ಅದನ್ನ. ದುಃಖ ಕೆಟ್ಟದೊಂದು ಗೊತ್ತಾಗಿದೆ ತಾನೇ, ಗೊತ್ತಾಯ್ತು. ಸುಖನೂ ಕೆಟ್ಟದ್ದು ಅಂತ ತಿಳ್ಕೊಂಡ್ರೆ ಸಮ. ಅರ್ಥ ಆಯ್ತಾ? ದುರ್ಯೋಧನನು ದುಷ್ಟ, ದುಶ್ಯಾಸನೂ ದುಷ್ಟ ಅಂತ ತಿಳ್ಕೊಂಡ್ರೆ ಆಯ್ತಷ್ಟೇ. ಆ ಥರ ತಿಳ್ಕೊಂಡ್ಬಿಟ್ಟಾಗ ಏನಾಯ್ತು ಅಲ್ಲಿಗೆ, ಅದು ಹೇಯ ಅಂತ ಆಯ್ತು. ಅರ್ಥ ಆಯ್ತಾ? ಅಂದರೆ ಎರಡಾಯ್ತು. ಅದು ಇನ್ನೊಂದು ರೀತಿ ಹೇಯ ಅಂದ್ರೆ ಏನು, ದುಃಖ ಬಂದಾಗ ಕುಗ್ತೀವಿ, ಹಿಗ್ಗ ಬಂದಾಗ ಹಿಗ್ ಅದು ಆಡಬಾರ್ದು, ಅದು ಸರಿಯಲ್ಲ. ಮುಖ್ಯ ಗುರಿ ಇದ್ದ ಕಾಲಕ್ಕೆ ಇದ್ಯಾವುದೋ ದೊಡ್ಡ ವಿಚಾರ ಅಲ್ಲ ಅದನ್ನು ಹೇಳ್ತಾ. ಅನುಪಾದೇಯ ಮೇವೇತಿ, ದುಃಖದಲ್ಲೂ ಸುಖ ಹೇಗಿರುತ್ತೆ ಅಂದರೆ, ಕೆಲವು ಸಲ ಫೇಲ್ ಆಗಿರ್ತಾನೆ, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸಪ್ಲಿಮೆಂಟ್ರಿ ಕಟ್ಟಬೇಕು, ಅದು ಆಡ್ತಿರ್ತಾನೆ. ದುಃಖದಲ್ಲಿ ಇನ್ನೊಂದು ದುಃಖ, ಅದು ಮಾರ್ಕ್ಸ್ ಕಾರ್ಡ್ ಬಂತು, ಹೋಗಿ ಬಂತು ಒಂದು ಖುಷಿ. ಏನು ಖುಷಿ ಅದು, ಯಾವ ಖುಷಿ ಅದು? ಫೇಲ್ ಆಗಿದ್ದೇನು ಹೋಗಿಲ್ಲ, ಅದರಿಂದ ಫೇಲ್ ಆಗಿದ್ದೇನು ಹೋಗಿಲ್ಲ, ಅದರಿಂದ ಮುಂದೆ ಕಟ್ಟಲಕ್ಕೆ ಅನುಕೂಲ ಆಯ್ತಷ್ಟೇ. ದುಃಖದಲ್ಲಿ ಸುಖ ಕಾಣೋ ಪದ್ಧತಿ ಅದು, ದುಃಖದಲ್ಲಿ ಸುಖ ಕಾಣತಕ್ಕಂಥ ಪದ್ಧತಿ. ಯೋಚನೆ ಮಾಡಿದರೆ ಅಲ್ಲೊಂಥರ ಸುಖ ಇದೆಯೋ ಇಲ್ವೋ? ಎಂಥ ಸುಖ ಅದು, ಎಂಥ ಸುಖ ಅದು, ಯಾವ ಸುಖ ಅದು? ಫೇಲ್ ಆಗಿಬಿಟ್ಟಿದ್ದಾರೆ, ಅದೇನು ಚೇಂಜ್ ಆಗಲಿಲ್ಲ. ಇವತ್ತು ಎಂಥ ಸುಖ ಸಂಸಾರದಲ್ಲಿ ಬಂದರೂ ಸಂಸಾರನೇ ಅದು. ಗೊತ್ತಾನೆ, ಸಪ್ಲಿಮೆಂಟ್ರಿ ಸಪ್ಲಿಮೆಂಟ್ರಿ ಹಾಗೋ, ದುಃಖ ಲೌಕಿಕ ಆದರೆ ಲೌಕಿಕ, ಸಂಸಾರ ಅಂದರೆ ಸಂಸಾರ. ಎಷ್ಟು ಸುಖಪಟ್ಟರು ಕೂಡ ಏನಿಲ್ಲ ಇದರೊಳಗೆ, ನಿಜ ಸುಖ ಪಡೋ ಕಾರಣ ಇಲ್ಲೇ ಇಲ್ಲ, ಅದರಿಂದಾಗೇನೆ ಅದನ್ನು ಬಿಟ್ಟುಬಿಡು. ವೈಷಯಿಕಸ್ಯ ಆಸ್ಪತ್ರೆಯಲ್ಲಿ ಬ್ಲಡ್ ಕೊಟ್ಟರೆ ಆಗೋ ಹಾಗೆ, ಆಸ್ಪತ್ರೆ ಬ್ಲಡ್ ಕೊಟ್ಟರೆ ಎಂಥ ಸುಖ ಇರಬೇಕಲ್ಲ, ಅದು ನೋವು ರೋಗ ಇದೆ ಮುಖ್ಯ. ರೋಗ ಇಟ್ಕೊಂಡು ಬ್ಲಡ್ ಬಂದು ಕೊಡಲಿಲ್ಲ ಅಂತೇಳಿ ಭಾಳ ಸ್ಟ್ರೈಕ್ ಮಾಡೋದು, ಬ್ಲಡ್ ಕೊಟ್ಟಿಲ್ಲ ನಮಗೆ ಬ್ಲಡ್ ಕೊಟ್ಟಿಲ್ಲ ಅಂತೇಳಿ. ಮುಖ್ಯವಾಗಿ ಏನಾಗಿದೆ, ರೋಗ ಇದೆ ಫಸ್ಟ್ ಆಫ್ ಆಲ್. ಆ ರೋಗವನ್ನು ಮರೆತು ಬಿಟ್ಟು ಅಲ್ಲಿ ಬರೋ ಸುಖ ಇತ್ಯಾದಿ ನೆನೆಸ್ಕೊಂತಿದ್ರೆ ಅದು ಹೇಗೆ ಹೇಯನೋ ಹಾಗೆ. ಆಸ್ಪತ್ರೆಯಲ್ಲಿ ದುಃಖನೂ ಹೇಯ, ಆಸ್ಪತ್ರೆ ಸುಖನೂ ಹೇಯ, ಅರ್ಥ ಆಯ್ತಲ್ಲ. ಆಸ್ಪತ್ರೆಯಲ್ಲಿ ದುಃಖನೂ ಹೇಯ, ಆಸ್ಪತ್ರೆಯಲ್ಲಿ ಥರ್ಡ್ ಕ್ಲಾಸ್ ವಾರ್ಡ್ ಅದು ಹೇ, ಫಸ್ಟ್ ಕ್ಲಾಸ್ ವಾರ್ಡು ಹೇಯೇನೆ. ಯಾತಕ್ಕೆ ಆಸ್ಪತ್ರೆ ಅಂದರೆ ಇದರೊಳಗೆ ಇರೋದು, ನಾವು ಅದರೊಳಗೆ ಬಿಟ್ಟಿಲ್ಲ ಯಾಕೆ. ಆದ್ದರಿಂದ ಸಂಸಾರದ ಎಚ್ಚರ ಇರೋ ಮನುಷ್ಯ ಹಿಗ್ಗುವೆ ಯಾಕೋ ಮನುಷ್ಯ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ, ಮನುಜ ಶರೀರವೇನು ಸುಖ ಇತ್ಯಾದಿ ಹೇಳಬೇಕಾದ್ರೆ ದೇಹದಲ್ಲಿ ಇದ್ದೇವೆ ಅಂದರೆ ದುಃಖನೇ ಅದು ಒಂದು. ದುಃಖಂ ಕಾಮಸುಖಾಪೇಕ್ಷಾ ಇದೆ. ಹೇಗೆ ಬರುತ್ತೆ ಮಲಗಿದಾಗ, ಯಾವ ರಿಲೇಟಿವ್ ಏನಿಲ್ಲ ಅದರೊಳಗೆ ಮಲಗಿದ, ಯಾವ ವಸ್ತು ನಿಮಿತ್ತವಾದ ಸುಖನೂ ಮಲಗಿದೊಳಗಿಲ್ಲ. ಅದೆಂಥದ್ದು ಸುಷುಪ್ತಿ ಅವಸ್ಥೆಯ ಸುಖ ಸ್ವರೂಪ ಸುಖ ಅದು. ಮತ್ತೆ ಇನ್ನೊಂದು ಜ್ಞಾನ ಬಂದಾಗ ಸುಖ ಆಗುತ್ತಲ್ಲ, ಅದು ಕೂಡ ಸ್ವರೂಪ ಸುಖನೇ. ಪಾಠ ಪ್ರವಚನ ಕೇಳಿದಾಗ ಏನು ಆನಂದ ಆಗುತ್ತಲ್ಲ, ಅಲ್ಲಿ ತಿಂದ ಆನಂದ ಏನಿಲ್ಲ ಅದರೊಳಗೆ, ಹೌದಾನೆ. ಅಂತ ಸುಖ ಆಗುತ್ತೋ ಇಲ್ಲ, ವಿದ್ಯಾರ್ಥಿ ಯಾವುದೋ ಲೌಕಿಕ ಬಿಟ್ಬಿಡಿ, ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿದ್ದಿಲ್ಲ, ಸಾಲ್ವ್ ಆಗಿಬಿಡುತ್ತೆ. ಎಷ್ಟು ಖುಷಿ ಆಗುತ್ತೆ ಅವನಿಗಾಗ, ಆರ್ಕಿಬಿಡಿ ಸಾಗ ಓಡೋಗ್ಬಿಟ್ಟಂತಲ್ಲ ಇದರಿಂದ ಬಾತ್ರೂಮಿಂದ, ಅಷ್ಟು ಖುಷಿ ಆಯಿತು ಅವನಿಗೆ, ಹೌದಾನೆ. ಯಾಕೆ ಅದು ಖುಷಿ ಇದೆ ತಾನೆ ಅದರೊಳಗೆ, ಪ್ರಾಬ್ಲಮ್ ಸಾಲ್ವ್ ಆದಾಗ ಆಗೋ ಸುಖ ಇದೆಯಲ್ಲ, ಅದು ನಿಜವಾದ ಸುಖ ಅದು. ಅದು ಪ್ರಾಬ್ಲಮ್ ಸಾಲ್ವ್ ಎರಡು ರೀತಿ, ಅದು ಎಂಥದ್ದು, ಅದು ಜ್ಞಾನವೃದ್ಧಿ ಆಗೋ ಪ್ರಾಬ್ಲಮ್ ಅದು, ಗೊತ್ತಾಯ್ತು. ಜ್ಞಾನವೃದ್ಧಿ ಆಗೋದು, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬಂತು, ಮತ್ತೆ ದುಃಖ ಆಯಿತು, ಮತ್ತೆ ಮತ್ತೆ ಸಾಲ್ವ್ ಆಯ್ತು. ಅದಕ್ಕೆ ಯಾವ ಲೌಕಿಕ ವಿದ್ಯೆ ಆನಂದ ಕೊಡೋದಾದರೆ, ಅಧ್ಯಾತ್ಮ ವಿದ್ಯೆ ಭಾರಿ ಆನಂದ ಕೊಡೋದು. ವಿದ್ಯೆಯ ಅಮೃತಮಶ್ನುತೆ, ನಿಜವಾದ ಆನಂದವನ್ನು ಕಾಣೋದು ಎರಡು. ಮಲಗಿದಾಗ ಒಂದು ಆನಂದ, ಪಾಠ ಪ್ರವಚನ ಶ್ರೀನಿವಾಸ ತೀರ್ಥರು ಬರೀತಾರೆ ಆ ಮಾತನ್ನು, ಪಾಠ ಪ್ರವಚನ ಕೂತ ಕಾಲಕ್ಕೊಂದು ಆನಂದ. ಮಲಗಿದಾಗ ಆನಂದಕ್ಕೂ ಇದಕ್ಕೆ ಡಿಫ್ ಮಲಗಿದಾಗ ಆನಂದ ಹೇಗಾಗುತ್ತೋ ಅಂದ್ರೆ ಮತ್ತೆ ಪಾಠ ಪ್ರವಚನ. ಯಾಕೆ ಕುಡಿಯೋದು ತಿನ್ನೋದು ಡ್ರಗ್ಸ್ ಯಾಕೆ ತಗೋತಾರೆ, ಯಾಕೆ ತಗೋತಾರೆ ಅಲ್ಲಿ ಮಲಗಿಬಿಡ್ತಾರೆ, ಅವಾಗ ಸುಖ ಆಗುತ್ತೆ ಅಂತ ತಿಳ್ಕೊತಾರೆ. ಬಟ್ ಅದು ಮಾಡಬಾರ್ದು. ಅದು ಆ್ಯಕ್ಚುಲಿ ಮಲಗಿದಾಗ ಆಗ ಆನಂದ ಯಾದೃಷ್ಟಿ ಅಂದ್ರೆ ನಮಗೆ ಆಗ ಏನಿಲ್ಲ, ಬಾಹ್ಯಜ್ಞ ಎಚ್ಚರ ಇಲ್ಲ, ಅದರಿಂದಾಗಿನೇ ಅದು ನೆಗೆಟಿವ್. ಅದು ಪಾಸಿಟಿವ್ ಆಗಲಿಲ್ಲ, ಅದು ಜೀವನದ ಮಟ್ಟಿಗೆ ಇನ್ನೂ ಎತ್ತಷ್ಟು ಮತ್ತೆ ಶುರುವಾಯ್ತು, ಅದು ಪೂರ್ತಿ ಆಗಲಿಲ್ಲ. ಅದೇ ರೀತಿಯೇ ಇದರಲ್ಲಿ ಮಾತ್ರ ಏನಾಗುತ್ತೆ, ಪಾಠ ಎಚ್ಚರ ಇದ್ದ ಆನಂದ ಆಗುತ್ತೆ. ಜ್ಞಾನ ಕಾರ್ಯ ಮಾಡಬೇಕಾದ್ರೆ ಏನಾಗುತ್ತಾಗ ಎಚ್ಚರ ಇದ್ದ ಆನಂದ. ಮೋಕ್ಷದಲ್ಲಿ ಏನಾಗುತ್ತೆ, ಯಾವಾಗಲೂ ಆನಂದ. ಇವತ್ತು ಯಾಗ ನಾವು ಜ್ಞಾನ ಕಾರ್ಯ ಮಾಡಿದಾಗ ಆನಂದ ಆಗುತ್ತೋ, ಮುದ್ರೆಯಲ್ಲಿದ್ದಾಗ ಆನಂದ ಆಗುತ್ತೋ, ಅಂತ ಆನಂದ ಮೋಕ್ಷದಲ್ಲಿ ಏನಾಗುತ್ತೆ, ಸಹಜವಾಗಿ ಆಗುತ್ತೆ. ಸ್ವರೂಪ ಮಲಗಿದಾಗ ಆನಂದ, ಯಾತಕ್ಕೆ ಸ್ವರೂಪದ ಆನಂದ ಅಂದರೆ, ಆಗ ಹೊರಗಿನ ಇಂದ್ರಿಯಗಳು ಯಾವುದೇ ಜಾಗೃತನೇ ಆಗಿಲ್ಲ ಫಸ್ಟ್ ಆಫ್ ಆಲ್, ಎಲ್ಲ ಬಾಗಿನ ಆಗಿಬಿಟ್ಟೆ. ಮನಸ್ಸು ಕೂಡ ಏನಾಗ್ಬಿಟ್ಟಿದೆ ಆಗ ಸುಷುಪ್ತಿ ಅವಸ್ಥೆಯಲ್ಲಿ, ಸ್ವಪ್ನದಲ್ಲಿ ಏನಾಗುತ್ತೆ, ಮನಸ್ಸು ಆ್ಯಕ್ಟಿವ್ ಇರುತ್ತೆ, ಅದರಲ್ಲಿ ಮನಸ್ಸು ಕೂಡ ಆ್ಯಕ್ಟಿವ್ ಇಲ್ಲ. ಉಳಿದದ್ದೇನೀಗ, ಸ್ವರೂಪ ಒಂದೇ. ಇವರು ಉಳಿದವ್ರು ಹೇಳಬೇಕೀಗ, ಸ್ವರೂಪ ಇಲ್ಲ ಅಂತ ಹೇಳೋರಿಗೆ ಉತ್ತರ ಕೊಡಬೇಕಾಗ. ಸುಷುಪ್ತಿ ವ್ಯವಸ್ಥೆಯಲ್ಲಿ ಯಾವುದೂ ಆ್ಯಕ್ಟಿವ್ ಆಗಿಲ್ಲ, ಸುಖಾನುಭವ ಆಗುತ್ತೆ ಅಂದಮೇಲೆ ಏನಿದೆ ಅಂತ ಆಯ್ತಾಗ, ಈ ಐದು ಇಂದ್ರಿಯಗಳಿಗೂ ಪ್ಲಸ್ ಮನಸ್ಸಿಗೂ ಮೀರಿ ಒಂದು ಇನ್ನೊಂದು ಪದಾರ್ಥ ಇದೆ ಅಂತ ಆಯ್ತಲ್ಲ, ಅದೇ ಸುಜೀವರ ಸ್ವರೂಪ ಸುಖ. ಇದು ಅರ್ಥ ಮಾಡಿಕೊಂಡ್ರೆ ನಿತ್ಯ ಅನುಭವಕ್ಕೆ ಬರೋ ವಿಚಾರ ಅದನ್ನೇ ಜನ ಅಲ್ಲಗಡೆ. ಎಷ್ಟೋ ದಾರ್ಶನಿಕರು ಏನು ಮಾಡಿದರು, ಸ್ವರೂಪನೇ ಒಪ್ಪಲಿಲ್ಲ. ಎಷ್ಟು ತಪ್ಪಾಯ್ತಾಗ, ಸ್ವರೂಪ ಸ್ವರೂಪ ಸುಖ ಇತ್ಯಾದಿ ಒಪ್ಪದೆ ಹೋಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿದ್ರೆ ಸ್ವರೂಪ ಸುಖ ಅಲ್ಲಿದೆ, ಅಂಥ ಸುಖ ನಮಗೆ ಎದ್ದಾಗ ಬಂತು ಅಂದ್ರೆ ಅದೇ ಮೋಕ್ಷ. ಯಾಕೆಂದ್ರೆ ಜ್ಞಾನ ಕೊಡ, ಜ್ಞಾನ ಮತ್ತು ಸ್ವರೂಪಕ್ಕೆ ಸ್ವರೂಪದಲ್ಲಿರೋ ಗುಣ ಯಾವುದು, ಜ್ಞಾನ ಸ್ವರೂಪದ ಗುಣ. ಜ್ಞಾನ ಅಜ್ಞಾನ ಸುಖ ದುಃಖ ಹೆಚ್ಚೆ ಎಲ್ಲ ಯಾವುದಕ್ಕೆ ಸೇರಿದ್ದದು, ಸ್ವರೂಪಕ್ಕೆ ಸೇರಿದ್ದದು. ಆದ್ರಿಂದಾಗೇನು ಬೇರೆ ಕಡೆಯಿಂದ ಬರೋ ಚಾನ್ಸ್ ಇಲ್ಲ, ಅದಕ್ಕೆ ಸ್ವರೂಪದಿಂದನೇ ಬರಬೇಕು ಅದು. ಕರ್ತ ಯಾಕೆ ಮನಸ್ಸಿಗೆ ಜ್ಞಾನ ಇಲ್ಲ, ದೇಹಕ್ಕೆ ಜ್ಞಾನ ಇಲ್ಲ, ಮತ್ತೆ ಜ್ಞಾನ ಎಲ್ಲಿಂದ ಬಂತಾಗಿದ್ರೆ, ಈಗ ಸ್ವರೂಪದಲ್ಲೇ ಬರಬೇಕು. ಅದಕ್ಕೆ ಜ್ಞಾನ ಅಜ್ಞಾನ ಸುಖ ದುಃಖ ಇವೆಲ್ಲ ಯಾವ ಗುಣಗಳವೆಲ್ಲ ಕೂಡ ಜೀವನ ಸ್ವರೂಪದ ಗುಣಗಳಾದ್ರಿಂದಾಗಿನೇ ಜ್ಞಾನದ ಆನಂದ ಅದಕ್ಕೆ ಆಗೋದು. ಮತ್ತೆ ಅಜ್ಞಾನ ದುಃಖ ಭಾರಿ ಜಾಸ್ತಿ, ಯಾತಕ್ಕೆ ಅದು ಸ್ವರೂಪಕ್ಕೆ ಬರೋದು. ಜಡ ಪದಾರ್ಥಕ್ಕೆ ಅಜ್ಞಾನ ಅಂತ ನಾವು ಕರೆಯೋದಿಲ್ಲ, ಜ್ಞಾನ ಯೋಗ್ಯತೆಯೇ ಅದಕ್ಕಿಲ್ಲ. ಅದರಿಂದಾಗಿನೇ ಅಜ್ಞಾನ ದುಃಖ ಮಿಥ್ಯಾಜ್ಞಾನ ದುಃಖ ಅವೆಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟಿತ್ತು. ಅದೇ ರೀತಿ ಸ್ವರೂಪದ ಆನಂದ ಕೂಡ ಜ್ಞಾನ ಮಿಥ್ಯ ಯಥಾರ್ಥ ಜ್ಞಾನ ಕೂಡ ಸ್ವರೂಪಕ್ಕೆ ಸೇರಿತ್ತು. ಅದನ್ನು ಹೇಳ್ತಾರೆ ಆಚಾರ್ಯ ಪಾಠ ಹೇಳಿದಾಗ, ಆನಂದ ಆನಂದ ಸಹಿ ಬದ್ಧ ಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹೀಪುರ. ಮೊದಲು ಯಾವುದೇ ಕೆಟ್ಟ ಕೆಟ್ಟ ಶಾಸ್ತ್ರ ಓದಿ ಮನಸ್ಸು ಕೆಡಿಸಿಕೊಂಡಿದ್ದವ್ರು ಏನು ಮಾಡಿದರು, ಆಚಾರ ಶಾಸ್ತ್ರ ಕೇಳಿದ ತಕ್ಷಣ ಆನಂದ ಭಾರಿ ಸಂತೋಷಪಟ್ಟರು ಅಂತ ಹೇಳಿದ್ರು. ಭೌತಿಕ ಸುಖಮ ಭೌತಿಕಂ ಸುಖಮಿ ಅನುಪಾದೇಯಮೇವ ಇತಿ ದುಃಖ ಸಾಮ್ಯಮೇವ ಸುಖೇ ಜ್ಞಾತವ್ಯಂ ಯಥಾ ಹಿ ಶ್ರವಣ ಮಾತ್ರೇಣ ತಮಸೋ ಮೂರ್ಛಾದಿ ಕಥನೇನ ಅಧಿಕ ದುಃಖಿತ್ವ ಸಿದ್ಧ್ಯತಿ ತಥಾ ವೈಶಿಕ ಸುಖೇಚ್ಛಾ ಮಾತ್ರೇಣ ದುಃಖೋಕ್ತ್ಯ ದುಃಖೇಷು ಅಧಿಕತ್ವಮೇವ ಸಿದ್ಧ್ಯತಿ ಇತ್ಯತಃ ಕಾತ್ರ ಕಥನ್ ಕಥಂತ ಇತಿ ತದೇತದಭಿಪ್ರೇತ್ಯ ಉಕ್ತಂ. ಯಥಾ ಹಿ ಶ್ರವಣ ಮಾತ್ರೇಣ ತಮಸೋ ಮೂರ್ಛಾದಿ ಕಥನೇನ ಅಧಿಕ ದುಃಖಿತ್ವ ಸಿದ್ಧ್ಯತಿ. ಭಾಷ್ಯದಲ್ಲಿ ಹೇಳ್ತಾರೆ ಅಂದಂತಮ ಸ್ವರ್ಣನೆ ಮಾಡಬೇಕಾಗಿದೆ. ಈಗ ಆ ತೃತೀಯೈಚ ಶಬ್ದಾವರೋಧ ಅಂತ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಅಂಧಂತಮಸ್ಸಿನೊಳಗೆ ವರ್ಣನೆ ಮಾಡಲಿಕ್ಕೆ ಅಂತ ಹೋದರೆ, ಅಲ್ಲಿ ಹೋದರೆ ಎಲ್ಲ ವರ್ಣನೆ ಕೇಳಿದ್ರೆ ಮೂರ್ಛೆ ಹೋಗುತ್ತಾರಂತೆ, ವರ್ಣನೆ ಕೇಳಿ ಮೂರ್ಛೆ ಹೋಗಿಬಿಡ್ತಾರಂತೆ, ಅಷ್ಟು ಭಯಾನಕವಾದದ್ದು. ಯಥಾಪಿ ಶ್ರವಣ ಮಾತ್ರೇಣ ತಮಸೋ ಮೂರ್ಛಾದಿ ಕಥನೇನ ಅಧಿಕ ದುಃಖಿತ್ವಂ ಸಿದ್ಧತಿ. ಅದೆಲ್ಲ ಭಾಷ್ಯವಾಕ್ಯ ಕೆಳಕೊಡ್ಬೇಕಿಲ್ಲಿ, ಅವಾಗೇನು ಅರ್ಥ ಆಗುತ್ತೆ, ಇದು ಯಾವುದು ಸಂಬಂಧಪಟ್ಟಿದ್ರು ಇವ್ರಿಗೆ ಅರ್ಥ ಆಗೋದಿಲ್ಲ ಅದು ಏನಂತೇಳಿ. ಕೇಳಿದ ಮಾತ್ರಕ್ಕೇನೆ ತಮಸ್ಸಿನಲ್ಲಿ ಆ ಮೂರ್ಛೆ ಬರುತ್ತೆ ಅಂತ ಕೇಳಿದವರಿಗೆ ಇನ್ನು ಎಷ್ಟು ದುಃಖ ಇರಬೇಕಲ್ಲಿ. ಯಥಾಹಿ ಶ್ರವಣ ಮಾತ್ರೇಣ ತಮಸೋ ಮೂರ್ಛಾದಿ ಕಥನೇನ ಅಧಿಕ ದುಃಖಿತ್ವಂ ಸಿದ್ಧತಿ ತಥಾ ವೈಷಯಿಕ ಸುಖಿ. ಆದ್ದರಿಂದ ಶ್ರವಣ ಮಾಡಿದರೆ ಎಷ್ಟು ದುಃಖ ಆಗಬೇಕಾದ್ರೆ ಅಲ್ಲಿ ಹೋದವ್ರು ಎಷ್ಟು ದುಃಖ ಪಡಬೇಕು ಅಂತ ಅರ್ಥ ಆಗುತ್ತೋ ಇಲ್ವ? ಈಗ ಅದೇ ರೀತಿನೇ ಅಲ್ಲಿ ಹೇಯತ ಬುದ್ಧಿ ಬಂತಲ್ಲ ಆ ರೀತಿ. ತಥಾ ವೈಷಯಿಕ ಸುಖೇಚ್ಛಾ ಮಾತ್ರೇಣ ದುಃಖೋಕ್ತ್ಯ. ಇಲ್ಲಿ ಸ್ವಾರಸ್ಯ ಅಂದ್ರೆ ಏನು? ವೈಷಯಿಕ ಸುಖ ಅನುಭವ ದುಃಖ ಅಲ್ಲ, ಸುಖದ ಇಚ್ಛೆ ಕೂಡ ಏನದು ದುಃಖಕ್ಕೆ ಕಾರಣ. ಯಾಕೆ? ತಮಸ್ಸಿನ ಶ್ರವಣನು ದುಃಖಕ್ಕೆ ಕಾರಣ ಆಗಲಿಲ್ಲ. ಈಗ ತಮಸ್ಸಿನ ಶ್ರವಣವೂ ದುಃಖಕ್ಕೆ ಕಾರಣ, ವೈಷಯಿಕ ಸುಖದ ಇಚ್ಛೆ ಕೂಡ ದುಃಖ ಕಾರಣ. ಹೇಗೆ? ಒಳ್ಳೆಯದು ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ಅನಿಷ್ಫಲ ಅಂತ ಹೇಳ್ತೇವಲ್ಲ, ಒಳ್ಳೆ ಇಚ್ಛೆ ಬಂದರೆ ದೇವರ ಅನುಗ್ರಹ, ಒಳ್ಳೆ ಇಚ್ಛೆ ಬಂತು ಅಂತ ಕೇಳಿದರೆ ಮನುಷ್ಯ ಬದುಕಿದ ಅಂತ ಅರ್ಥ. ಅದೇ ಕೆಟ್ಟ ಇಚ್ಛೆ ಬಂತು ಅಂತ ಕೇಳಿದರೆ ಸತ್ತ ಅಂತಲೇ ಅರ್ಥ. ಅದರ ಇಚ್ಛೆಯಿಂದನೇ ಡಿಸೈಡ್ ಆಗುತ್ತೆ ಮುಂದೆ ಏನು ಮಾಡ್ತಾನೆ ಮುಖ್ಯ ಅಲ್ಲ. ಅದಕ್ಕೆ ಸಂಕಲ್ಪ ಅಂತ ಕರೆದಿದ್ದು, ಸಂಕಲ್ಪದಲ್ಲೇ ಅವನ ಗುಣಾವಗುಣಗಳು ವ್ಯಕ್ತ ಆಗಿಬಿಡುತ್ತೆ. ಆದ್ದರಿಂದ ಏನು ಏನು ಭಾಷೆ ಕೇಳಿದೆಯಲ್ಲ, ಏನು ಭಾರಿ ವ್ಯತ್ಯಾಸ ಅಂತೇಳಿ, ವ್ಯತ್ಯಾಸ ಇದೆಯಪ್ಪ ಅಂತ ತೋರಿಸಿದರು. ತದೇತದ ಅಭಿಪ್ರೇತ್ಯ ಉಕ್ತಂ ದುಃಖಂ ಕಾಮಸುಖಾಪೇಕ್ಷಾ ಇದೆ. ಅದು ಕಾಮಸುಖಾಪೇಕ್ಷಾ ದುಃಖ. ಅದು ಕಿಮನೇನ ವೈಷಯಿಕ ಸುಖ ಮಾತ್ರೇ ಹೇಯತ್ವ ಜ್ಞಾನೇನ ತತ್ರ ಇಚ್ಛಾನಿವೃತ್ತಿ ರೂಪ ಉಪರಮಯವೇತಿ ಬ್ರೂಮ. ಕಿಮನೇನ ವೈಷಯಿಕ ಸುಖ ಮಾತ್ರೇ ಹೇಯತ್ವ ಜ್ಞಾನೇನ, ವೈಷಯಿಕ ಸುಖದೊಳಗೆ ಹೇಯತ್ವ ಜ್ಞಾನ ಬಂದು ಏನಾಗುತ್ತೆ ಅಂತ ಕೇಳಿದರೆ, ತತ್ರ ಇಚ್ಛಾನಿವೃತ್ತಿ ರೂಪ ಉಪರಮಯವೇತಿ ಬ್ರೂಮ. ಯಾವಾಗ ಆ ಭಾವನೆ ಬಂತು ಏನಾಯ್ತಾಗ ತಿನ್ನಲಿಕ್ಕೆ ಏನು ಹೊರಟ ಚೆನ್ನಾಗಿದೆ ಅಂಥೇಳಿ ವಿಷ ಹಾಕಿದ್ದಾರೆ ಅಂದರೆ ತಕ್ಷಣ ಏನು ಮಾಡಿಬಿಟ್ಟಾಗ ಬಿಡೋದಕ್ಕೆ ಖುಷಿ ಪಡ್ತಾರೆ, ತಿನ್ನೋದು ಖುಷಿ ಪಡೋದಿಲ್ಲ, ಆಗ ಬಿಟ್ಟು ಆನಂದ ಪಟ್ಟು ಬಿಡ್ತಾರೆ. ಅದು ವೈಷಯಿಕ ಸುಖಗಳ ಬಗ್ಗೆ ಇಚ್ಛೆನೂ ಬರದೆ ಹೋದರೆ ಎಷ್ಟು ಸುಖ ಆಗುತ್ತೆ ಅವನಿಗೆ. ಆದ್ದರಿಂದ ಹೇಯತ್ವ ಜ್ಞಾನ ಬಂದಷ್ಟು ಕೂಡ ನಮಗೆ ಬಿಡೋದು ಸುಲಭ ಆಗುತ್ತೆ. ತೇನಾಪಿ ಕಿಂ ತತ್ರ ರಾಗ ನಿವೃತ್ತಿ ರೂಪಂ ವೈರಾಗ್ಯ ಭಾಗ್ಯಮೇವೇತಿ. ತೇನಾಪಿ ಕಿಂ, ಅದರಿಂದ ಏನಾಯಿತು ಅಂತ ಕೇಳಿದರೆ ಆಗ ವೈರಾಗ್ಯ ಬರಲಿಕ್ಕೆ ಶುರುವಾಯಿತು. ವೈರಾಗ್ಯ ವೈರಾಗ್ಯವನ್ನು ಭಾಗ್ಯ ಅಂತ ಕರೀತಾರೆ. ಅದಕ್ಕೆ ಯಾವುದಕ್ಕೆ ಕಾರಣ ಆಗುತ್ತೆ? ಅದು ಜ್ಞಾನಕ್ಕೆ ಕಾರಣ ಆಗುತ್ತೆ. ವೈರಾಗ್ಯ ಭಾಗ್ಯ ಯಾವಾಗಾದ್ರೆ ಜ್ಞಾನಕ್ಕೆ ಕಾರಣವಾದರೆ, ಬರೀ ವೈರಾಗ್ಯ ಜ್ಞಾನಕ್ಕೆ ಕಾರಣ ಆಗದೆ ಹೋದ್ರೆ ಉಪಯೋಗ ಇಲ್ಲ. ಫ್ರಸ್ಟ್ರೇಟ್ ಆಗಿ ಹಾಕ್ತದೆ. ಫ್ರಸ್ಟ್ರೇಷನ್ ವೈರಾಗ್ಯ ಅಲ್ಲ, ನೆನಪಿರಬೇಕು. ಫ್ರಸ್ಟ್ರೇಷನ್ ಆಗೋದು, ಡಿಸ್ಗಸ್ಟ್ ಆಗೋದೆಲ್ಲ ಏನದು? ವೈರಾಗ್ಯ ಅಲ್ಲ, ಅದು ಫೇಲ್ಯೂರ್ ಅದು ಆ್ಯಕ್ಚುಲಿ. ಆದರೆ ಅದನ್ನು ಪಾಸಿಟಿವಾಗಿ ತೊಗೊಂಡಾಗ ಏನಾಗುತ್ತದೆ? ಆಗ ವೈರಾಗ್ಯ. ಪಾಸಿಟಿವಾಗಿ ತೊಗೊಂಡ್ರೆ ವೈರಾಗ್ಯ, ಅಷ್ಟಕ್ಕೆ ತೊಗೊಂಡ್ರೆ ವೈರಾಗ್ಯ ಅಲ್ಲ, ನೆನಪಿರಬೇಕು. ಭಾಳ ಇಂಪಾರ್ಟೆಂಟ್. ಕಿಮನೇನ ವಿಷಯ ಅರ್ಜುನ ಏನು ತೊಗೊಂಡು ವಿಷಾದನ ಪಾಸಿಟಿವಾಗಿ ತೊಗೊಂಡ, ಅದಕ್ಕೆ ಆ ತೆರಿ ಭಗವದ್ಗೀತ ಬಂತು. ದುರ್ಯೋಧನ ತೊಗೊಳ್ಳಿಲ್ಲ, ಅದನ್ನು ನೆಗೆಟಿವಾಗಿ ತೊಗೊಂಡ, ಸತ್ತೋಗ್ಬಿಟ್ಟ. ವಿಷಾದ ದುರ್ಯೋಧನ ದುಃಖ ಆಯ್ತಿಲ್ಲ ಸೈನ್ಯ ನೋಡಿಬಿಟ್ಟು. ಆದರೆ ಅದಕ್ಕೆ ರೆಮಿಡಿ ಹುಡುಕೋದೆಲ್ಲ ಮಾಡೋಕ್ಕೆ ಹೋಗಲೇ ಇಲ್ಲ. ಅದರಿಂದ ಏನಾಯ್ತದ? ಅವನ ನಾಶಕ್ಕೆ ಕಾರಣ ಆಯಿತು. ಅರ್ಜುನ ದುಃಖ ಬಂತು, ಕರೆಕ್ಟು. ಅದೇನು ಮಾಡಿಬಿಟ್ಟ? ಕಾರ್ಪಣ್ಯ ದೋಷೋಪಾತ ಸ್ವಭಾವ ಕೇಳಿಕೊಂಡ, ಮತ್ತು ಅದಾ ಕೃಷ್ಣ ಉಪದೇಶ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಸೊ ದುಃಖ ಪಾಸಿಟಿವ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ಪರಿಹಾರ ಬಯಸಬೇಕಾದ ಪಾರ್ಟ್ ಎ, ಮತ್ತು ಸಂಬಂಧಪಟ್ಟವ್ರನ್ನ ಕಾಣಬೇಕಾದ ಪಾರ್ಟ್ ಬಿ. ಅದು ಎಲ್ಲೆಲ್ಲೋ ಪರಿಹಾರ ಕೇಳಿ ಹಸಿವಾಗಿದೆ ಅಂತ ಹೇಳಿಬಿಟ್ಟು ಹಾರ್ಡ್ವೇರ್ ಸ್ಟೋರ್ಸ್ಗೆ ಹೋದರೆ ಸಾಧ್ಯ ಆಗುತ್ತಾ? ಅದೇ ತಿನ್ನೋ ಪದಾರ್ಥಗಳು ಸಿಗೋದಿಲ್ಲ ಎಲ್ಲ ಕೂಡ. ಮನುಷ್ಯರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಹುಡುಕ್ಬೇಕು, ಸರಿಯಾದ ಜಾಗದಲ್ಲಿ ಹುಡುಕ್ಬೇಕು, ಅಲ್ಲೇ ಹುಡುಕ್ಬೇಕು. ಇದ್ರೆ ಸಿಗೋದಿಲ್ಲ, ಆದರೆ ಆಗ ಭಾಗ್ಯ ಆಗೋದು. ಇದ್ರ ಭಾಗ್ಯ ಅಂತ ಕರೆಯೋದಿಲ್ಲ, ವೈರಾಗ್ಯ ಭಾಗ್ಯ. ಅನೇಕರು ಕೇಳ್ತಾರೆ ವೈರಾಗ್ಯ ಕೇಳ್ತಾರಲ್ಲ ದೇವ್ರನ್ನ ಏನಿದು ಅಂತ ಕೇಳಿದ್ರೆ, ಅದು ಭಾಗ್ಯ, ಅದಕ್ಕೆ ಕೇಳ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ವೈರಾಗ್ಯ ಕೇಳೋದು ಅಂದ್ರೆ ಡಿಸ್ಕಷನ್ ಆಗಬೇಕು ಮಾಡೋದು ಅಂತ ಆಗುತ್ತೆ, ಅದನ್ನ ಕೇಳ್ತಾ ಇಲ್ಲ. ಜ್ಞಾನ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಕೇಳಿದ್ರಿಂದ ಅದು ಪಾಸಿಟಿವ್ ವೈರಾಗ್ಯ ಇದು ಭಾಗ್ಯ. ಸದ್ಯ ದುರಭ್ಯಾಸ ಬಿಟ್ಟನಲ್ಲ, ಎಲ್ಲೋ ಮಗ ಕೆಟ್ಟ ಕೆಟ್ಟ ಅಭ್ಯಾಸ ಇರೋದು ಬಿಟ್ಟು ಬಿಟ್ಟನಲ್ಲ, ಪುಣ್ಯ ಅಂತ ಹೇಳ್ತಾರೆ. ಪುಣ್ಯ ಆಗಲಿಲ್ಲ ಅದೀಗ, ದುರಭ್ಯಾಸ ಬಿಟ್ಟಿದ್ದು ಪುಣ್ಯ ತಾನೆ, ಅದೇ ಭಾಗ್ಯ. ಬಿಟ್ಟಿದ್ದೇ ಭಾಗ್ಯ. ಆದ್ದರಿಂದ ಅದು ಅದು ಅನುಕೂಲ ತೊಗೊಂಡಾಗ ಇಲ್ಲದಾದ್ರೂ ಉಪಯೋಗ ಬರೋದಿಲ್ಲ. ಉದಾಹರಣೆಗೆ ನೋಡಿ, ಈಗ ಒಬ್ಬ ದುಷ್ಟ ಇದ್ದ, ಕಬ್ಬಿ ಹೋಗ್ತಿದ್ದ, ಜ್ವರ ಬಂದು ಮಲ್ಕೊಂಡ್ಬಿಟ್ಟ. ಅದನ್ನು ಭಾಗ್ಯ ಅಂತ ಕರೀಲಿಲ್ಲ. ಯಾತಕ್ಕೆ? ಪಾಶ್ಚಾತ್ಯಷ್ಟು ಹೋಗ್ತಾನೆ ಬಿಡೋದಿಲ್ಲ ಮತ್ತೆ ಅವನು, ಯಾಕಂದ್ರೆ ಬಿಟ್ಟಿಲ್ಲ ಅವನು ಅದನ್ನು. ಆಮೇಲೆ ಏನಾಯ್ತು? ಯಾವ ವೈರಾಗ್ಯ ಬಂದೇ ಬಿಟ್ಬಿಟ್ಟು ಆಗ ಭಾಗ್ಯ. ಯಾತಕ್ಕೆ? ಇನ್ನು ಹೋಗೋದಿಲ್ಲ, ತೀರ್ಮಾನಬಿಡಿ. ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ, ಅಷ್ಟೇ. ಇಲ್ಲಿ ಯಾತಕ್ಕೆ ಹೋಗೋದಿಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಅಲ್ಲಿ ಆಗಲ್ಲ, ಹೋಗೋ ಇಚ್ಛೆನೇ ಅವನಿಗಿಲ್ಲ. ಇಚ್ಛೆನೇ ಬರೆದಾಗ ಹೋದಾಗ ಭಾಗ್ಯ ಅದು, ಶಕ್ತಿ ಹೋದಾಗ ಅದು ಭಾಗ್ಯ ಅಲ್ಲ. ಅದೇನಾಯ್ತು ಮತ್ತೆ? ಮತ್ತೆ ಮತ್ತೆ ಹೋದ ಹೋಗ್ಬಿಡ್ತಾರೆ, ವಾಸಿ ಆದ ತಕ್ಷಣ ಹೋಗ್ಬಿಡ್ತಾನೆ. ವಾಸಿ ಆಗದ ತಕ್ಷಣ ವಾಸಿ ಆಗದ ಭಾಗ್ಯನಾ ಅಲ್ವ ರೋಗ ಬಂದಾಗ? ಭಾಗ್ಯ. ಬಟ್ ಅವನಿಗೆ ಭಾಗ್ಯ ಅಲ್ಲ, ಮತ್ತೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಈಗ ಹಾಗೆ ಇದ್ರೆ ವಾಸಿ ಇತ್ತು ಅನ್ಕೋತಾ, ಮತ್ತೆ ಭಾಗ್ಯ ಆಗಲಿಲ್ಲ. ಅನಾರೋಗ್ಯನೇ ವಾಸಿ ಇತ್ತು ಪಾಪ. ಅನಾರೋಗ್ಯನೇ ಭಾಗ್ಯ. ಇವು ಆರೋಗ್ಯ ಭಾಗ್ಯ ಅಲ್ಲ. ಆರೋಗ್ಯ ಭಾಗ್ಯ ಅಂತ ಕರಿಬೇಕಾದ್ರೆ ಪ್ರಾಪರ್ ಯುಟಿಲಿಟಿ ಇದ್ರೆ, ಆ ಯುಟಿಲಿಟಿ ತೊಗೊಂಡು ಭಾಗ್ಯ ತೊಗೊಂಡು ಏನು ಮಾಡ್ತೀನಿ? ಬಾವಿ ಇದೆ, ಸ್ನಾನ ಮಾಡಿ ತೊಗೊಂಡು ಬಾವಿ ಇದ್ರೆ ಅಷ್ಟು ಜಾಗ ವೇಸ್ಟ್ ಇದ್ದಾಗ ಲೆಕ್ಕ. ಅಷ್ಟು ಜಾಗ ವೇಸ್ಟ್ ಅಷ್ಟೇ. ಉಪಯೋಗ ಮಾಡಿಕೊಂಡ್ರೆ ಭಾರಿ ಪ್ರಯೋಜನ ಇರುತ್ತೆ. ಆ ದೃಷ್ಟಿಯಲ್ಲಿ ವೈರಾಗ್ಯ ಅನ್ನೋದು ಭಾಗ್ಯ ಅಂತ ಕರೆದಿದ್ದು ಭಾರಿ ಇಂಟ್ರೆಸ್ಟಿಂಗ್. ಅದು ಯಾವುದು ಅನಿಷಿದ್ಧ, ಯಾವುದು ಯಾತಕ್ಕೆ ಅದು ಅನಿಷಿದ್ಧ ಸುಖ ಅಂತ ದೇವ್ರ ಪೂಜಾ ಭಗವತ್ ಪೂಜಾತ್ಮಕ ಸ್ವೀಕಾರ ಮಾಡ್ತಾನೆ ಅವಾಗ ದೋಷ ಅಲ್ಲ. ದೇವ್ರ ನೈವೇದ್ಯ ತಗೊಳಕ್ಕೆ ಯಾವುದೋ ಲಾಡು ಹಾಕ್ಲಿಕ್ಕೆ ಬಂದ್ರು ಬೇಡ ಅಂದ್ಬಿಟ್ಟ, ದೇವ್ರ ನೈವೇದ್ಯ ಹಾಕೊಂಡ. ಅಲ್ಲಿ ತಿನ್ಬೇಕಾದ್ರೆ ಭಾವನೆ ಏನಿದೆ ಆತನಿಗೆ? ಅದು ದೇವ್ರ ನೈವೇದ್ಯ ಅನ್ನೋ ಭಾವನೆ ಇದೆ. ಗೊತ್ತಾಯ್ತೈತೆ, ಚೆಲ್ಲೋ ವಿಚಾರ ಬಂದಿತ್ತಾಗ್ಲೇನೆ ಆ ಕಾರಣಕ್ಕೋಸ್ಕರ ತೊಗೊಂಡ್ಬಿಟ್ಟು. ಆಮೇಲೆ ನೋಡಿದ್ರೆ ರುಚಿನೂ ಇತ್ತು ಅದು, ಏನೂ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಕೈ ಇದ್ರೂ ತೊಗೊಳ್ತಾನೆ ವಿಚಾರ ಬೇರೆ, ರುಚಿ ಇದ್ರೂ ತೊಗೊಂಡ್ಬಿಟ್ಟಾಗ ಎಂಜಾಯ್ಮೆಂಟು ಆಯಿತು, ಅದು ದೇವ್ರ ಪೂಜೆನೂ ಆಯಿತು. ಆ ರೀತಿ ಇದ್ರೆ ಒಳ್ಳೆಯದು. ಅದಕ್ಕೆ ತೇನಾಗ್ತಾ ವೈರಾಗ್ಯ ಭಾಗ್ಯಮೇ ವೇತಿ ನಾನು ಕಸ್ಮಿಂಚಿತ್ ಗ್ರಾಮ್ಯ ಸುಖೇಚ್ಛ ನಿವೃತ್ತಿ ಚೇತ್ ಕಥಂಚಿತ್ ಸಾಧಕಸ್ಯ ಯುಕ್ತ ಗ್ರಾಮ್ಯ ಸುಖ ಮಾತ್ರೇತು ಅಶಕ್ತೈ ವಾ ಮೈವಂ. ಅದನ್ನೇ ಹೇಳಿದ್ರಿ ಈಗ. ಧನು ಕಸ್ಮಿಂಚಿತ್ ಗ್ರಾಮ್ಯ ಸುಖೇಚ್ಛ ನಿವೃತ್ತಿ ಚೇತ್, ಯಾವುದೋ ಒಂದು ವಿಷಯದೊಳಗೆ ನಿವೃತ್ತಿ ಬಂತು, ಯಾವುದೋ ಒಂದು ಗ್ರಾಮ್ಯ ಸುಖ ನಮಗೆ ಬೇಡ ಅನ್ನಿಸ್ತು. ಕಥಂಚಿತ್ ಸಾಧಕಸ್ಯ ಯುಕ್ತ ಗ್ರಾಮ್ಯ ಸುಖ ಮಾತ್ರೇತು ಅಶಕ್ಯೈ ವಾ ಮೈವಂ ಅಭ್ಯಾಸಸ್ಯ ಅಶಕ್ಯಾಭಾವ ತಾದೋ ಏಕಂ ಸುಖಂ ಜಹ್ವ್ಯಂ. ಅದರಲ್ಲಿ ಒಂದರಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಗ್ರಾಮ್ಯ ಸುಖ ಇತ್ತು, ಅಪೇಕ್ಷೆ ಇತ್ತು, ಹೊರಟೋಯಿತು. ಅದರಿಂದ ಸಾಧನೆ ಅಂತ ಕರಿಬೋದು ಅಂತ ಕೇಳಿದರೆ ಅದು ಸಾಲದು. ಎಷ್ಟೇ ಏನಾಗಬೇಕದು, ಎಲ್ಲದರಲ್ಲೂ ಬರಬೇಕು. ಒಂದೊಂದರಲ್ಲಿ ಬಂದರೆ ಈರುಳ್ಳಿ ಒಂದು, ಈರುಳ್ಳಿ ಒಂದು ಬಿಟ್ಟೆ, ಬೆಳ್ಳುಳ್ಳಿ ಬಿಟ್ಟಿಲ್ಲ ಅಂದರೆ ಅದು ವೈರಾಗ್ಯ ಆಗಲಿ, ಪೂರ್ತಿ ಸಾಧನೆ ಆಗಲಿಲ್ಲ. ಒಂದು ಬಿಟ್ಟರು ಕೂಡ ಇನ್ನೊಂದು ಏನು ಬಿಟ್ಟಿಲ್ಲ ಅವನು, ಅದಕ್ಕೆಲ್ಲ ಬಿಡಬೇಕು, ಎಲ್ಲ ಇಂದ್ರಿಯಗಳ ದೋಷನೂ ಬಿಡಬೇಕು. ಗೊತ್ತಾಯ್ತಾ? ಪಂಚೇಂದ್ರಿಯಗಳಿಂದ ಏನು ವಿಷಯಗಳಿದೆ ಅಷ್ಟೊಂದು ಗೆದ್ರೆ ಏನದು, ಅದು ಫುಲ್ ವೈರಾಗ್ಯ. ಇಲ್ಲಿ ಹೋದ್ರೆ ಸಾಧ್ಯ ಪಾರ್ಷಿಯಲ್ ವೈರಾಗ್ಯ ಸ್ವಲ್ಪ ಭಾಷೆ ಆದರೂ ಕೂಡ, ಆದರೆ ಟೋಟಲ್ ವೈರಾಗ್ಯದಷ್ಟು ಎಫೆಕ್ಟಿವ್ ಅಲ್ಲ ಅದು. ತದೈಕಂ ಭೋಗಂ ಗಂಧಲೇಪನ ರೂಪಂ ಪರಿತ್ಯಜ್ಯ ಅಂತ ಹೇಳ್ತಾರೆ. ಅಭ್ಯಾಸ ಭೈವಂ ಕಥ ಅಭ್ಯಾಸಸ್ಯ ಅಶಕ್ಯಾಭಾವ ತಾದೋ ಏಕಂ ಸುಖಂ ಜಿಹ್ವಂ. ಮೊದಲನೇ ಸುಖ ಯಾವುದು? ಜಿಹ್ವೆಗೆ ಸಂಬಂಧಪಟ್ಟ ಸುಖ, ಮತ್ತು ಅದನ್ನು ಗೆಲ್ಲಬೇಕು. ತಥಾ ಏಕಂ ಭೋಗಂ ಗಂಧಲೇಪನ ರೂಪಂ ಪರಿತ್ಯಜ್ಯ. ಅದು ಗಂಧ ಹಚ್ಚಿಕೊಳ್ಳೋದು, ಸೆಂಟ್ ಹಚ್ಚಿಕೊಳ್ಳೋದು ಭಾರಿ ಖುಷಿ ಕೆಲವರಿಗೆ. ಗೊತ್ತಾಯ್ತಾರೆ, ಸ್ನಾನ ಕೂಡ ಮಾಡೋದು ಸೆಂಟ್ ಹಚ್ಚಿಕೊಂಡು ಹೊರಟ್ಬಿಡ್ತಾರೆ ಅಡಿ ಅಂತೆ. ಆದರೆ ಅಂದರೆ ದುರ್ವಾಸನೆ ಗೊತ್ತಾಗಬಾರ್ದು ಅಷ್ಟೇ, ಅದು ತಪ್ಪದು. ಇಲ್ಲಿ ಗಂಧಲೇಪ ಅನ್ನೋದು ಭೋಗ, ಯಾವಾಗ ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತೇವೆ ಅದು ಬಿಟ್ಟುಬಿಟ್ರೆ ಭಾರಿ ಒಳ್ಳೆಯದೆ. ತಥೈವ ವಾಸ ವರ್ಷಾದಿ ರೂಪೇ ಕಾಲೇ ಗತೇ ಸತಿ ಅಭ್ಯಾಸ ಪಾಠವೇನ ತತ್ರ ಇಚ್ಛಾರಿ ವೃತ್ತೌ ಸತ್ಯಂ ಪುನರೇಕಂ ಸುಖಂ ಏಕಂ ಭೋಗಂಚ ಪ್ರೀತ್ಯರ್ಥಂ ಚಕ್ಷಾಮೀತಿ ಸಂಕಲ್ಪ್ಯ ಅಭ್ಯಾಸೇ ಕೃತೇ ಕ್ರಮೇಣ ಕಾಲತಃ ಸರ್ವತ್ರ ಇಚ್ಛಾನಿವೃತ್ತಿ ಸುಶಕ್ಯಾ ಇತಿ. ನೋಡಿ, ಒಂದೊಂದೇ ಹೇಳ್ತಾ ಬಂದರು. ಜಿಹ್ವಾಚಾಪಲ್ಯ ಬಿಟ್ಟು ಫಸ್ಟು, ಅದಕ್ಕೆ ಪ್ರಾಕ್ಟೀಸ್ ವ್ರತ ಉಪವಾಸಗಳು ಏಕಾಚಲ್ಯ ಯಾತಕ್ಕೆ ಅದು ಕಾರಣ ಆಗುತ್ತದೆ, ಜಿಹ್ವಾಚಾಪಲ್ಯ ಗೆಲ್ಲೋದಕ್ಕೆ ಒಳ್ಳೆ ಕಾರಣ ಅದು. ಆಮೇಲೆ ಏನು ಮಾಡಿದೆ, ಗಂಧಲೇಪನ ಬಿಟ್ಟ, ಒಂದು ದಿವಸ ಬಿಟ್ಟ, ಎರಡು ದಿವಸ ಬಿಟ್ಟ, ನೋಡ್ದ ಕೊನೆಗೆ ಆಮೇಲೆ ಬಿಟ್ಟೇ ಬಿಟ್ಟ ಪೂರ್ತಿಯಾಗಿ ಒಂದೊಂದೇ ಬಿಡ್ತಾ ಹೋದ ಆ ರೀತಿಯಾಗಿ. ಅದಕ್ಕೆ ಹೇಳ್ತಾರೆ ಕ್ರಮೇಣ ಕಾಲೇ ಗತೇ ಸತಿ ಮಾಸ ವರ್ಷಾದಿ ರೂಪೇ ಕಾಲೇ ಗತೇ ಸತಿ. ಅದಕ್ಕೆ ವ್ರತ ಒಂದು ದಿವಸ ಯಾಕೆ ಮಾಡಲಿಲ್ಲ, ತಿಂಗಳು ಯಾಕೆ ಮಾಡಿದರು? ತಿಂಗಳು ಮಾಡಿದರೆ ಆಗ ಎಕ್ಸರ್ಸೈಸ್ ಅಂತ ಕರೆದ್ರೆ ಸುಮ್ಮನೆ ಕೂತೇದ ಎಕ್ಸರ್ಸೈಸ್ ಆಗೋದಿಲ್ಲ. ಹತ್ತು ಸರ್ತ್ ಮಾಡಿದ್ರೆ ಏನಾಗುತ್ತದೆ, ಆಗ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಹೊತ್ತಾನೆ ಒಂದು ಸರ್ತಿಗಲ್ಲಿ ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಆದ್ದರಿಂದ ಒಂದು ತಿಂಗಳು ಮಾಡಿದಾಗ ಏನಾಗುತ್ತೆ, ಯೂನಿಟ್ ಅದು. ಒಂದು ತಿಂಗಳು ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಬಂದಾಗ ಲೆಕ್ಕ. ಔಷಧಿ ಒಂದೇ ಡೋಸ್ ಬೇರೆ, ಮೂರು ದಿವಸ ತಗೋ, ವಾರ ತಗೋ ಅಂತ ಹೇಗೆ ಹೇಳ್ತಾರೋ ಆ ತರಹ ವ್ರತ ಯಾವಾಗಲೂ ಆಸ್ತಿ ಮಾಸ ವರ್ಷ. ಕೆಲವು ವ್ರತಗಳು ವರ್ಷಗಟ್ಟಲೆ ಮಾಡಬೇಕು. ವಿಷ್ಣು ಪಂಚಕ ಎಷ್ಟು ದಿವಸ ಮಾಡಬೇಕು ಅದನ್ನು? ವರ್ಷ ಮಾಡಬೇಕು. ಇದು ಮಾಸ ಮಾಡಬೇಕು. ಏಕಾದಶಿ ಜನ್ಮಪೂರ್ತಿ ಮಾಡಬೇಕು. ಅದು ವರ್ಷ ಗಿರ್ಷ ಪ್ರಶ್ನೆ ಇಲ್ಲ ಅದಕ್ಕೆ. ಆ ಥರ ವ್ರತಗಳಲ್ಲೂ ಕೂಡ ವ್ಯತ್ಯಾಸ ಇದೆ. ಅಭ್ಯಾಸ ಪಾಠವೇನು, ಅಭ್ಯಾಸ ಅಂದ್ರೇನು? ರಿಪಿಟೇಷನ್, ಅದು ಅಭ್ಯಾಸ. ಒಂದ್ಸರ್ತಿ ಮಾಡಿದರೆ ಅಭ್ಯಾಸ ಅಂತ ಕರೆಯೋದಿಲ್ಲ. ಪುನಃ ಆವೃತ್ತಿ ಅಸಕೃತ ಉಪದೇಶ. ಅಸಕೃತ ಮಾಡಿದಾಗ ಅದನ್ನೇನಂತ ಕರೀತಾರೆ? ಅಭ್ಯಾಸ ಅಂತ ಕರೀತಾರೆ. ಅವಾಗೇನಾಗುತ್ತೆ, ಕ್ರಮೇಣ ಅಭ್ಯಾಸ ಪಾಠವೇನ ತತ್ರ ಇಚ್ಛಾನಿವೃತ್ತೌ ಸತ್ಯಂ ಪುನರೇಕಂ ಸುಖಂ ಏಕಂ ಭೋಗಂಚ ಶ್ರೀಹರಿಪ್ರೀತ್ಯರ್ಥಂ. ಇವತ್ತು ಮನೆಯಲ್ಲಿ ಅಲ್ಲಿಂದ ಓಡಾಡ್ತಿರ್ತಾನೆ, ಎಕ್ಸರ್ಸೈಸ್ ಅಂತ ಕರೆಯೋದಿಲ್ಲ ಅದನ್ನು. ಯಾವಾಗ ಕರೀತಾರೆ ಅದನ್ನು? ಇಷ್ಟು ಹೊತ್ತು ಹೋಗ್ಬೇಕು, ಇಷ್ಟು ಕಿಲೋಮೀಟರ್ ಹೋಗ್ಬೇಕು, ಅವಾಗ ಏನಂತ ಕರೀತಾರೆ? ವಾಕಿಂಗ್. ವಾಕಿಂಗ್ ಅಂದರೆ ಲಿಸ್ಟ್ ಇಷ್ಟು ಕೊಟ್ಟರೆ ಅದು ವಾಕಿಂಗ್ ಅಂತ ಕರೆಯೋದಿಲ್ಲ. ಅದಕ್ಕೊಂದು ಯೂನಿಟ್ ಇದೆ, ಇಷ್ಟೊತ್ತು ಆಗಬೇಕು ಅಂತಿದೆ. ಮತ್ತು ಟೈಮಿಂಗ್ಸ್ ಇದೆ, ವಾಕಿಂಗ್ ಒಂದು ಟೈಮ್ ಇದೆ, ಅಷ್ಟು ಪೀರಿಯಡ್ ಇದೆ, ಮಾಡಬೇಕಾದ ರೀತಿ ಇದೆ. ಮತ್ತೆ ಎರಡು ಹೆಜ್ಜೆ ಹೋದ ಮಾತಾಡ್ತಾನೆ ಅಂತ, ಮತ್ತೆ ನನಗೆ ಮತ್ತೆ ಹರಟೆ ಹೊಡೆದ, ಅದೇನಂತ ಕರೆಯೋದಿಲ್ಲ, ಅದು ವಾಕಿಂಗ್ ಅಲ್ಲ. ಅದೇ ಪರ್ಪಸ್ ಆಗಿ ಹೋಗಿ ಬಂದರೆ ಏನಾಗುತ್ತದೆ, ಅದು ಸರಿ ಹೋಗುತ್ತೆ. ಅದೇ ರೀತಿಯೇ ಒಂದೊಂದು ಬಿಡೋದನ್ನು ಏನು ಮಾಡಬೇಕು, ಅದನ್ನೀಗ ಅಭ್ಯಾಸ ಮಾಡಬೇಕು. ಸೊ ವ್ರತ ಎಲ್ಲ ಆ್ಯಕ್ಟಿವ್ ಆಗೋದು ಯಾವಾಗ ಅಂತ ಕೇಳಿದರೆ, ಈ ದೃಷ್ಟಿಕೋನ ಇದ್ರೆ ಒಂದು ತಿಂಗಳು ಬಂತಲ್ಲಪ್ಪ ಅಂತ ಹೇಳಿದ್ರು ಬದಲು ಒಂದೊಂದು ತಿಂಗಳು ಕೂಡ ಚಾಲೆಂಜಿಂಗ್ ಒಂದು ಡೇ ಬೈ ಡೇ ತೊಗೊತಾ ಹೋದ್ರೆ ಏನಾಗುತ್ತಾಗೋದು, ಎಂಟೈರ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಇಷ್ಟೆಲ್ಲ ಯಾತಕ್ಕೆ ಪಡಬೇಕಂತ ಕೊನೆಗೆ, ತತ್ರ ಇಚ್ಛಾನಿ ವೃತ್ತೌ ಸತ್ಯಂ ಪುನರೇಕಂ ಸುಖಂ ಏಕಂ ಭೋಗಂಚ. ಅದಕ್ಕೆ ಚಾತುರ್ಮಾಸ್ತರ ವ್ರತಗಳು ಏನು ಮಾಡಿರ್ತಾರೆ ಗೊತ್ತಾ, ಏಕಭುಕ್ತ ವ್ರತನೇ ಬೇರೆ, ಧಾರಣೆ ಪಾರಣೆ ಬೇರೆ. ಅರ್ಥ ಆಯ್ತಾ? ಕೆಲವೆಲ್ಲ ಮೂರು ದಿವಸಕ್ಕೊಮ್ಮೆ ಊಟ ಬೇರೆ, ಆರು ದಿವಸಕ್ಕೊಮ್ಮೆ ಬೇರೆ, ಅಥವಾ ಒಂದೊಂದು ಪದಾರ್ಥನೇ ಬಿಡೋದು ಬೇರೆ. 4 ತಿಂಗಳು ಜೇನು ಉಪಯೋಗಿಸೋದಿಲ್ಲ, 4 ತಿಂಗಳು ತುಪ್ಪ ಉಪಯೋಗಿಸೋದಿಲ್ಲ, 4 ತಿಂಗಳು ಎಣ್ಣೆ ಉಪಯೋಗಿಸೋದಿಲ್ಲ, 4 ತಿಂಗಳು ಯಾವುದೋ ಇಷ್ಟ ಪದಾರ್ಥ ಬಿಟ್ಟುಬಿಡ್ತೇವೆ. ಅದೆಲ್ಲ ಯಾತಕ್ಕದ ಅಭ್ಯಾಸ ಸರ್ವತ್ರ ಇಚ್ಛಾ ನಿವೃತ್ತಿ ಸುಜಕ್ಯ. ಪ್ರತಿ ವರ್ಷ ಚಾತುರ್ಮಾಸ ವ್ರತದಲ್ಲಿ ಅನೇಕರು ಏನು ಮಾಡ್ತಾರೆ, ಈ ವರ್ಷ ಇಂಥ ವ್ರತ ಮಾಡ್ತೇನೆ, ಇದ್ರ ಜೊತೆಗೆ ಯಾಕವ್ರತ ಇತ್ಯಾದಿಗಳು ಕಾಮನ್ ಅನ್ನೋದು ಕಂಪಲ್ಸರಿ. ಅಡಿಷನಲ್ ಯಾವ್ದಾದ್ರು ಒಂದು ಸೇರಿಸ್ಕೊಳ್ಳೋದು. ಮತ್ತೆ ಆ ದೀಪ ಹಚ್ಚಿಡೋದು ಒಂದು ವ್ರತನೆ, ನಮಸ್ಕಾರ ಮಾಡೋ ಒಂದು ವ್ರತ, ಪ್ರದಕ್ಷಿಣೆ ಒಂದು ವ್ರತ. ಅಡಿಷನಲ್ ಮಾಡ್ತಾ ಹೊರಟುಬಿಟ್ರೆ ಏನಾಗುತ್ತದೋ ಅದ್ರ ಮೇಲೆ ಕಮೆಂಟ್ ಬರೋಕ್ಕೆ ಶುರುವಾಗುತ್ತೆ. ಇಷ್ಟು ಉದ್ದೇಶ ಕೂಡ ಹೇಗಿರಬೇಕು ಅಂದರೆ, ಏಕಂ ಭೋಗಂಚ ಶ್ರೀ ಹರಿಪ್ರೀತ್ಯರ್ಥಂ ತ್ಯಚ್ಛಾಮಿ ಭಾವನೆ ಇರಬೇಕು. ಸಂಕಲ್ಪ ಅಭ್ಯಾಸೇ ಕೃತೆ ಕ್ರಮೇಣ ಕಾಲತಃ ಸರ್ವತ್ರ ಇಚ್ಛಾ ನಿವೃತ್ತಿ ಸುಶಕ್ಯ. ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ಅಲಾಂಗ್ ವಿತ್ ಟೈಮ್, ಕಾಲತಃ ಅಂದ್ರೆ ಏನೋ, ಅಲಾಂಗ್ ವಿತ್ ಟೈಮ್ ಏನಾಗುತ್ತೆ, ಎಲ್ಲ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ತದೇ ತದಾಹ ಶನೈ ರೀತಿ, ಅದು ನಡೆದಕ್ಕೆ ಶನೈಹಿ ಅಂತ ಹೇಳಿದ್ರು. ಬೆಲ್ಲನೆ ಅಂದರೆ 1 by 1 ಯಥಾಹುಹು ಮದರ್ಥೇಚ 1 by 1 ಬಿಡಬೇಕು ಅಂತ ಹೇಳಿದ್ರೆ ಹೊರತು ಲೇಟಾಗಿ ಶುರು ಮಾಡಬೇಕು. ಶನೈಹಿ ಅಂದ್ರೆ ಏನೋ, ನಿಧಾನ ಶುರು ಮಾಡ್ರಿ, ಅಲ್ಲ ಬಿಡಬೇಕಾ ರೀತಿ ಒಂದೊಂದೇ ಮಾಡಿ ಅಂತ ಹೇಳಿದೆ ಅರ್ಥನೇ ಹೊರತು ಆ ರೀತಿಯಲ್ಲ. ಮದರ್ಥೇಚ ಪರಿತ್ಯಾಗು ಭೋಗಶ್ಚ ಸುಖಶ್ಚ, ಭಾಗವತದಲ್ಲೇ ಬಂದಿದೆ. ಭೋಗ ತ್ಯಾಗ ಮಾಡಬೇಕು, ಸುಖ ತ್ಯಾಗ ಮಾಡಬೇಕು, ಸುಮ್ಮನೆ ತ್ಯಾಗ ಮಾಡಬಾರ್ದು. ಮದರ್ಥೇಚ ಮದರ್ಥೆ ನನಗೋಸ್ಕರ ವಿಷ್ಣು ಪ್ರೀತ್ಯರ್ಥಂ ಅಂತ ತ್ಯಾಗ ಮಾಡಬೇಕು. ಸುಮ್ಮನೆ ಬಿಟ್ಟರೆ ಯಾರು ಏನು ಹೇಳೋರೆಲ್ಲ ಕೇಳ್ರೆ ಏನು ಉಪಯೋಗ ಇಲ್ಲ ಅದಕ್ಕೆ, ಒಪ್ಪಿಸ್ಬೇಕನ್ನ ಇತಿ. ನಾನು ತಥಾಪಿ ಗ್ರಾಮ್ಯ ಹೋಪಾರಮಃ ಸಾಧಯಿತು ಅಶಕ್ಯೋ ದೃಶ್ಯತೆ. ಆದರೂ ಕೂಡ ಸ್ವಲ್ಪ ಕಷ್ಟ ಅಲ್ಲ ಇದು ಅಂತ ಕೇಳಿದರೆ, ಯಥೋ ದುಷ್ಟಮಲ್ಪಂ ಅಲ್ಪಕಾಲ ಸ್ಥಿತಂಚ ತತ್ರ ಕಥಂಚಿ ದೀಹೋಪರಮಃ ಸಂಭವೇ, ಅದೃಷ್ಟಂತು ಮಹತ್ ಅನಲ್ಪಕಾಲ ಸ್ಥಿತಂಚ ತತ್ರ ಸಾ ಕಥಂ ಸಂಭವೇ. ಅಲ್ಲಿ ಪ್ರಶ್ನೆ ಹಾಕ್ಕೊಂಡು ಆಯಿತು, ಐಹಿಕ ಲೋಕದ ಬಗ್ಗೆ ನಮಗೇನೋ ಅಪೇಕ್ಷೆ ಹೊರಟೋಯಿತು. ಸ್ವರ್ಗಾದಿಗಳೆಲ್ಲ ಏನವು, ಕಾಣದೇ ಇರತಕ್ಕಂಥ ಸುಖ. ಸೊ ಅದನ್ನು ಬಿಡೋದು ಅಷ್ಟು ಸುಲಭನ, ಇವು ಶಾರ್ಟ್ ಪೀರಿಯಡ್ ಆದರೆ ಬಿಟ್ಬಿಡ್ಬೋದು. ಟೆಂಪ್ರರಿ ಕೆಲಸ ಬಿಡ್ಬೋದು, ಪರ್ಮನೆಂಟ್ ಕೆಲಸ ಬಿಡೋದು ಸ್ವಲ್ಪ ಕಷ್ಟ. ಟೆಂಪ್ರರಿ ಕೆಲಸ ಬಿಡಿ ಯಾತಕ್ಕೆ ಬಿಡ್ತಾನೆ ಅಂತ ಕೇಳಿದರೆ, ಹೇಗೋ ಟೆಂಪ್ರರಿ ಅಂತ ಹೇಳಿಬಿಡ್ತಾನೆ. ಪರ್ಮನೆಂಟ್ ಕೆಲಸ ಬಿಡಲಿಕ್ಕೆ ಹೋಗಲ್ಲ, ಯಾಕೆ ಲಾಸ್ಟ್ ಜಾಸ್ತಿ ಆಗುತ್ತೆ ಅದರಿಂದ. ಸೊ ಸ್ವರ್ಗದ ಏನದು ಲಾಂಗ್ ಪೀರಿಯಡ್, ಸಂಸಾರ ಕಂಪೇರ್ ಮಾಡಿ ಇಹಲೋಕ ಕಂಪೇರ್ ಮಾಡಿದರೆ ಸ್ವರ್ಗಲೋಕ ಏನದು ಲಾಂಗ್ ಪೀರಿಯಡ್, ಅದನ್ನು ಬಿಡೋದು ಕಷ್ಟ ಅಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಅದು ಬಿಡೋದು ಸುಲಭನೇ. ಯಥಾ ಇದಂ ದುಷ್ಟಂ ನಶ್ಯತಿ ತಥಾ ಅದೃಷ್ಟಮಪಿ, ಆ ಭಾವನೆ ಇದ್ದರೆ ಸಾಕು. ದುಷ್ಟ ಫಲದ ಬಗ್ಗೆ ವೈರಾಗ್ಯ ಬಂತಲ್ಲ, ಸ್ವರ್ಗದ ಬಗ್ಗೆ ಏನು ತಿಳ್ಕೋಬೇಕಾಗ, ಅದು ಇದರಂತೇನೆ. ಪೀರಿಯಡ್ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಒಟ್ಟೇನದು ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ಮಿಸಿನ್ ತಪ್ಪಿದ್ದಲ್ಲ. ಅಲ್ಲೂ ಅನಿತ್ಯತ್ವ ಇದೆ, ಅಲ್ಲೂ ಅಪೂರ್ಣತ್ವ ಇದೆ ಅಂತ ಹೇಳಿದ ಮೇಲೆ ಅದು ಕೂಡ ಏನದು, ಅದು ಹೇ. ಈ ಭಾವನೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಬರುತ್ತೆ, ಒಂದು ವಿಷಯ ತಿಳ್ಕೊಂಡ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಸುಲಭ. ನೀವು 10 ಲೆಕ್ಕ ಸಿಕ್ಕ ಮೇಲೆ ಅದನ್ನು 100,000 ಮಾಡ್ಕೊಳ್ಳೋಕೆ ಬರುತ್ತೆ, ಹೌದಾನೆ? ಒಂದು ಲೆಕ್ಕ ಸಿಕ್ಕ ಮೇಲೆ ಅದು ಮಲ್ಟಿಪ್ಲೈ ಮಾಡೋದು ಸುಲಭ. ಆದ್ದರಿಂದ ದುಷ್ಟ ಸುಖ ಅದೃಷ್ಟಂ ಹೇಯಂ, ಅದೃಷ್ಟ ಸುಖಂ ಹೇಯಂ, ದುಷ್ಟ ಸುಖವತ್ ಅಂತ ತಿಳ್ಕೊಂಡ್ರಾಯ್ತು. ಅದೃಷ್ಟ ಸುಖ ಹೇಯ, ದುಷ್ಟ ಸುಖದಂತೇನೆ ಅಂತ ತಿಳ್ಕೊಂಡ್ರೆ ಅದನ್ನು ಬಿಡ್ಲಕ್ಕೂ ಬರುತ್ತೆ ಅಂತ ಹೇಳಿದ. ಮೊದಲು ಇದನ್ನು ಸಾಧಿಸಬೇಕು, ಇದರಿಂದ ಅಲ್ಲಿಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಸ್ವರ್ಗದ ಬಗ್ಗೆ ಏನು ಬರುತ್ತೆ, ಅಲ್ಲಿಗೆ ಹೇಯತಾ ಬುದ್ಧಿ ಬರುತ್ತೆ. ಯಥೇದಂ ದುಷ್ಟಂ ನಶ್ಯತಿ ತಥಾ ಅದೃಷ್ಟಮಪಿ ಇತ್ತೇತ ದುಷ್ಟಾಂತೇನ ತಸ್ಯಾಪಿ ಅನಿತ್ಯ ಏನಿದೆ ಸಾರತ, ಅನಿತ್ಯ ಒಂದು ಅಸಾರತ ಒಂದು. ಅನುಸಂಧಾನ ಸಂಭವ, ಅನಿತ್ಯತಾನುಸಂಧಾನ ಅಸಾರತಾನುಸಂಧಾನ ಮಾಡಬೇಕು. ಅಸಾರ ಸಾರ ಇಲ್ಲ, ಅನಿತ್ಯ ನಿತ್ಯ ಅಲ್ಲ ಅನ್ನೋ ಭಾವನೆ ಬಂದ ಮೇಲೆ ಸ್ವರ್ಗ ಬೇಕು ಅಂತ ಕೇಳಿದರೆ ಸ್ವರ್ಗ ಬೇಕು ಅಂತ ಕೇಳೋದಿಲ್ಲ ಅವರು. ಯಥಾಹು ಏನ ಸ್ವರ್ಗ ಕರ್ಮಗಳು ಹೇಳಿದ್ರೆ ಜ್ಯೋತಿಷ್ಠೋಮೇನೋ ಸ್ವರ್ಗ ಕಾಮೋ ಯಜೇತ, ಕೆಲವು ಯಜ್ಞಯಾಗಗಳಿವೆ, ಕೆಲವು ತೀರ್ಥಯಾತ್ರೆ ಇದೆ, ಅವಕ್ಕೆ ಸ್ವರ್ಗದ ಫಲ ಇದೆ. ಕೆಲವಕ್ಕೆಲ್ಲ ಕೂಡ ಭೂಲೋಕದ ಫಲ ಬೇರೆ, ಸ್ವರ್ಗದ ಫಲ ಬೇರೆ. ಕೆಲವು ಸ್ವರ್ಗಾಪೇಕ್ಷೆಯಿಂದ ಮಾಡಿದ್ರೆ ಆಗ್ತಿದ್ದೇನೆ, ವಿಷ್ಣು ಪಂಚಕಾದ ಸ್ವರ್ಗಾಪೇಕ್ಷೆ ಮಾಡಿ ಸಿಕ್ಕಿಬಿಡುತ್ತೆ, ಅದಕ್ಕೆ ಟ್ರೈ ಮಾಡ್ಬೇಕಂತಾರೆ ಅರ್ಜೆಂಟ್. ದೇವ್ರ ಪೂಜೆ ಸ್ವರ್ಗಕ್ಕೋಸ್ಕರ ಮಾಡ್ಬೋದು, ಸ್ವರ್ಗ ಸಿಗಲೇ ದೇವ್ರ ಪೂಜೆ ಮಾಡ್ಬೋದು, ಸ್ವರ್ಗ ಅನುಸಂಧಾನದಲ್ಲಿ ಹೋಗುದು. ಅದನ್ನ ಅಪ್ಲಿಕೇಶನ್, ಈಗ ಉದಾಹರಣೆಗೆ ಆಪ್ಷನ್ ಪೆನ್ಷನ್ ಆಪ್ಟ್ ಮಾಡ್ತಿರೋ, ಸ್ಯಾಲರಿ ಆಪ್ಟ್ ಮಾಡ್ತಿರೋ, ಆ ಥರ ಪೆನ್ಷನ್ ಪಿ ಎಫ್ ಅಂತ ಕೇಳಿದ್ರೆ ಹಾಗೋ ಆ ಥರ ಆಪ್ಷನ್ ಸಿಕ್ಕಾಗಾಯ್ತಲ್ಲ. ಆಮೇಲೆ ಪೆನ್ಷನ್ ಎಂಬುದು ಏನೋ ಲಾಂಗ್ ಪೀರಿಯಡ್ ಬರುತ್ತೆ, ಇವ್ರಿಗೆ ಗುಡ್ ಬೈ ಮಾಡಿಬಿಡ್ತಾರೆ ಕೊಟ್ಟ ಮೇಲೆ. ಇದನ್ನ ಅಲ್ಲಿ ಗುಡ್ ಬೈ ಮಾಡೋದಲ್ಲಿ ಏನು ಮಾಡ್ತಾರಲ್ಲಿ ಕೊರಿಯರ್ ಹೋಗುತ್ತೆ, ಅವಾಗ ಏನಾಗುತ್ತೆ ಗೊತ್ತಾ, ಆ ಟೈಮಿಗೆ ಮ್ಯಾಚ್ ಆಗ್ತಾ ಇರುತ್ತೆ ಗೊತ್ತ, ಇಲ್ಲಿ ಮ್ಯಾಚ್ ಎಲ್ಲ ಕೊಟ್ಟ ಮೇಲೆ ಮುಗಿದೋಯ್ತದೆ, ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ, ಕೆಲಸ ಇನ್ನೂ ಬಜಿತ ಆಗ್ಬಿಡುತ್ತವೆ, ಮೊದಲಿಗಿಂತ ಡೇಂಜರ್. ಬಟ್ ಆಪ್ಷನ್ ಯಾರಿಗೆ ಕೊಟ್ಟಿದ್ರೆ ಅದನ್ನ, ಇವನಿಗೇನೆ ಒಂದೇ ಕೆಲಸನೇ, ಉದ್ದೇಶ ಬೇರೆ ಐತೆ. ಆದರೆ ಸಂಧ್ಯಾ ಒಂದೇ ಒಂದೇನೆ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ಬೋದು, ಸಂಧ್ಯಾ ದೇವ್ರ ಪೂಜೆ ಕೃಷ್ಣಾರ್ಪಣ ಬುದ್ಧಿಯಿಂದ, ವಿಷ್ಣು ಪಂಚ ಕೃಷ್ಣಾರ್ಪಣ ಬುದ್ಧಿಯಿಂದ, ಅದೆಲ್ಲ ಸ್ವರ್ಗಕ್ಕೆ ಸಾಧನ ಅಲ್ಲ, ಯಾವುದಕ್ಕದು ಮೋಕ್ಷ ಸಾಧನ. ಕಾಮ್ಯಕರ್ಮ ಅಂದ್ರೆ ಅದೇ ಅರ್ಥ, ಕಾಮ್ಯಕರ್ಮ ಅಂದ್ರೆ ಸ್ವರ್ಗದ ಕಾಮ್ಯಕರ್ಮ ಬೇರೆ, ಭೂಲೋಕದ ಕಾಮ್ಯಕರ್ಮನೇ ಇದೆಯಲ್ಲ. ಪ್ರಮೋಷನ್ ಬೇಕು, ಅದು ಕಾಮ್ಯಕರ್ಮನೇ. ಸ್ವರ್ಗದವ್ರಿಗೆ ಕಾಯ್ಬೇಕಾಗಿಲ್ಲ, ಅದಕ್ಕೆ ಇಲ್ಲೇನೆ ಸ್ವರ್ಗ ಬೇಕು, ಅದು ಬೇಕು, ಕೆಲಸ ಸಿಗಬೇಕು, ಇವೆಲ್ಲ ಏನಿವೆಲ್ಲ ಕಾಮ್ಯಕರ್ಮಗಳೇ. ತದೇತ ತ್ಯಕ್ಷಾಮೀತಿ ಸಂಕಲ್ಪ್ಯ ಅಭ್ಯಾಸೇ ಕೃತೇ ಕ್ರಮೇಣ ಕಾಲತಃ ಸರ್ವತ್ರ ಇಚ್ಛಾ ನಿವೃತ್ತಿ ಸಂಭವೇ. ಕೊನೆಗೆ ಹೇಳ್ತಾರೆ, ಅತ್ಯ ಅನಿತ್ಯ ಅಸಾರತ ಅನುಸಂಧಾನ ಸಂಭವ ಯಥಾಹು ಕರ್ಮಣಾಂ ಫಲರೂಪತ್ವಾತ್ ಆವಿರಿಂಚಾದಮಂಗಲಂ ವಿಪಶ್ಚಿನ್ನಶ್ವರಂ ಪಶ್ಯೇತ್ ಅದೃಷ್ಟಮಿ ದೃಷ್ಟವತ್. ಇದೇ ಆರ್ಗ್ಯುಮೆಂಟ್. ಕರ್ಮಣಾಂ ಫಲರೂಪತ್ವಾತ್ ಯಾವುದಾದ್ರು ಆವಿರಿಂಚಾದ ಅಮಂಗಲಂ, ಬ್ರಹ್ಮಲೋಕದವರೆಗೂ ಕೂಡ ಏನವೆಲ್ಲ ಕೂಡ ಅಮಂಗಲನೇ. ಯಾತಕ್ಕೆ ಆಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿ ನೋಡ್ಚು, ಅದರಿಂದ ಅದು ನಮಗೆ ಬೇಡ ಅಂತ ಭಾವನೆ ಸಂಕಲ್ಪ ಮಾಡಬೇಕು. ವಿಪಶ್ಚಿತ್ ನಶ್ವರಂ ಪಶ್ಯೇತ್ ಅದೃಷ್ಟಮಿ ದೃಷ್ಟವ. ವಿಪಶ್ಚಿತ್ ಅಂದರೆ ಜ್ಞಾನಿಯಾದವನು, ಅವನು ನಶ್ವರಂ ದೃಷ್ಟಿ ಅಲ್ಲವ ನಶ್ವರ ಅಂತ ತಿಳ್ಕೋಬೇಕು. ಯಾಕೆ ಅದೃಷ್ಟಮಿ ದೃಷ್ಟವತ್, ಅದೃಷ್ಟ ಕೂಡ ಏನದು ದೃಷ್ಟನೇ, ಅದೃಷ್ಟ ಕೂಡ ದುಷ್ಟದಂತೆಯೇ ಇರೋದರಿಂದ ನಾವು ಅದನ್ನು ಕೂಡ ತ್ಯಾಗ ಮಾಡಕ್ಕೆ ಬರುತ್ತೆ ಅಂತ ಹೇಳಿದರು. ಇದಮಪ್ಯಾಹ ಶನೈರಿತಿ ಅಥವಾ ಹರಿವರ್ಗೇ ಯಥಾ ಕಾಮೋ ಮಹನ್ನಿಂದಾ ವಿಷಯ. ಅದಕ್ಕೆ ಶನೈ ಎಂಬುದಕ್ಕೆ ಅದಕ್ಕೂ ಅನ್ವಯ. ಇಹಲೋಕದಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಸುಖ ಇಚ್ಛವನ್ನು ಬಿಡ್ತಾ ಹೋಗ್ತೇವೆ ಲೌಕಿಕದ ವಿಚ್ಛೆ ಭೌತಿಕ ಸುಖಗಳ ಬಗ್ಗೆ, ಅದೇ ರೀತಿಯೇ ಮುಂದೆ ದೊಡ್ಡವನಾದ್ಮೇಲೆ ಏನು ಮಾಡಬೇಕು ಸ್ವರ್ಗಾದಿಗಳಿಗೆ ಅಪೇಕ್ಷೆ ಬಿಟ್ಬಿಡ್ಬೇಕು. ಈ ಇನ್ಬಿಟ್ವೀನ್ ಇರ್ತಾರೆ ಅದು ಫಲಶ್ರುತಿ ಹೇಳಿದ್ದು ಅವರಿಗೆ ಪೂರ್ತಿ ಲೌಕಿಕವನ್ನು ಬಿಡದೇ ಇರಲವರಿಗೆ ಸ್ಟಾರ್ಟಿಂಗ್ ಏನು ಮಾಡಿಬಿಟ್ರು ಅಂತ ಕೇಳಿದರೆ ಯಾಕೆ ಕಟ್ಬೋದು ಸ್ವರ್ಗ ಸಿಗುತ್ತಾ ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸ್ವರ್ಗಕ್ಕೆ ಟ್ರೈ ಮಾಡಿದ್ರೆ ಆಮೇಲೆ ಹೇಳ್ತಾರೆ ಮೋಕ್ಷ ಸಿಗುತ್ತಾ ಅಂತ, ಆಗ ಸ್ವರ್ಗ ಬಿಡ್ತಾರೆ. ಫಸ್ಟ್ ಅವ್ರಿಗೆ ಏಕದಮ್ ಮೋಕ್ಷ ಅರ್ಥ ಆಗೋದಿಲ್ಲ, ಅರ್ಥ ಆಯ್ತಾ? ಚಿಕ್ಕ ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತೆ ಆಮೇಲೆ ಅರ್ಥನೇ ಆಗಲ್ಲ ಅವರಿಗೆಲ್ಲ. ತಿನ್ನಕ್ಕೆ ಬರುತ್ತೆ ಅಂದರೆ ಸಾಕು, ಮಕ್ಕಳಿಗೆ ಏನಾರು ಕೊಟ್ಟರೆ ಫಸ್ಟ್ ಏನು ಮಾಡ್ತಾರೆ ಅವರು ಸೀದಾ ಬಾಯಿಗೆ ಒಯ್ಯೋದು, ಏನಾರು ಕೊಡಿ ಬಾಯಲ್ಲಿ ಇಟ್ಕೊಡು, ಬ್ಲೇಡ್ ಕೊಟ್ಟರು ಬಾಯಲ್ಲಿ ಇಟ್ಕೋತಾರೆ. ಆಮೇಲೆ ದೊಡ್ಡವನಾದ್ಮೇಲೆ ಅದನ್ನು ಬಿಟ್ಬಿಡ್ತಾನೆ, ಇನ್ನು ಬೇರೆ ಬೇರೆ ಟ್ರೈನ್ ಮಾಡ್ತಾನೆ. ಆದರೆ ಅದು ಬಂದು ವಿವೇಕ ಬಂತು, ಮುಂದೆ ಏನಾಗಬೇಕಾದಕ್ಕೆ ಅದನ್ನು ಬಿಡೋ ಸ್ಥಿತಿ ಬರಬೇಕು. ಸ್ಲೋಲಿ ಇಂಪ್ರೂವ್ಮೆಂಟ್ ಬರ್ತಾ ಹೋಗ್ಬೇಕು, ಇಲ್ಲದ್ರೆ ಉಪಯೋಗ ಇಲ್ಲ. ವಿಪಶ್ಚಿನ್ ನಶ್ವರಂ ಪಶ್ಚೇತ್ ಅದೃಷ್ಟಮಿ ದುಷ್ಟವದಿತಿ ಇತಮಭ್ಯಾ ಶನೈರಿತಿ ಅಥವಾ ಅರಿವರ್ಗೇ ಯಥಾ ಕಾಮೋ ಮಹನ್ನಿಂದಾ ವಿಷಯ ಸರ್ವಥಾ ಪರಿತ್ಯಾಜ್ಯ. ದೃಷ್ಟಾಂತ ಕೊಡ್ತಾರೆ, ಶತ್ರುಗಳಿದ್ದಾರೆ ಅದರಲ್ಲಿ ಭಾರಿ ದೊಡ್ಡ ಶತ್ರು ಯಾವುದು ಅಂತ ಕೇಳಿದರೆ ಮಹಾ ದೊಡ್ಡವ್ರನ್ನ ಬಯೋ ಒಂದು ಇಚ್ಛೆ, ಅದು ಮಾತ್ರ ಎಂದೆಂದೂ ಇಟ್ಕೊಳಕ್ಕೆ ಹೋಗ್ಬಾರ್ದು. ಮಹನ್ನಿಂದ ವಜ್ರನ ಪ್ರಕರಣ ಹೇಳಿಬಿಟ್ಟಿದ್ದಾರೆ, ಮಹನ್ನಿಂದ ವಿಷಯ ಸರ್ವಥಾ ಪರಿತ್ಯಾಗ ದೊಡ್ಡವರು ತಪ್ಪಾಡಿದ್ರು ಗೊತ್ತಾಯಿತು ಬೈಬೇಕು ಅಂತ ಅನ್ಸ್ಕೊಂಡ, ಫಸ್ಟ್ ಏನು ಮಾಡ್ಬೇಕು ಅಲ್ಲಿಗೆ ಕಂಟ್ರೋಲ್ ಮಾಡಿ, ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡು, ಬೇಡ ಯಾಕಂದ್ರೆ ಏನೋ ಮಾಡೋಕೆ ದೊಡ್ಡ ಪಾಪ ಮಾಡಿಬಿಡ್ತೇನೆ ನನಗೆ, ಅರ್ಥ ಆಯ್ತಾ? ಆಫೀಸರ್ ಜೊತೆ ಏನೋ ಬರ್ ಜಗಳಕ್ಕೆ ಹೋಗ್ಬಿಟ್ಟ, ಚಾನ್ಸ್ ಹೋಯ್ತು, ಸಂಧಾನದ ಚಾನ್ಸ್ ಕೂಡ ಕಳ್ಕೊಂಡ್ಬಿಟ್ಟ. ಮುಂದೇನಾಯ್ತು ಈಗ ಅವ್ನು ಮುಗಿದೋಯ್ತಾನೆ, ಯಾರು ನೋ ಎಂಟ್ರಿ ಅಟ್ ಆಲ್. ಅದು ಫಸ್ಟ್ ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಮಹನ್ನಿಂದ ವಿಷಯ ಕಾಮಹ ಇದೆಯಲ್ಲ, ಸರ್ವಥಾ ಪರಿತ್ಯಾಜ್ಯ ಯಥಾ ಚ ಕ್ರೋಧೋ ಮಹಸ್ಸುಸ್ತದ್ವಧಾದ ಅಧಿಕ ಇತಿ. ದೊಡ್ಡವರನ್ನ ಕೋಪಗೊಳ್ಳೋದು ಅಂತೇಳಿ ಕೊಲ್ಲೋದಕ್ಕೆ ಹೆಚ್ಚು ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ದೊಡ್ಡವ್ರನ್ನ ಕೊಲ್ಲೋದು ನಿಂದ, ತದ್ವಧಾದ ಅಧಿಕಂ ಸರ್ವಥಾ ತ್ಯಾಜ್ಯ. ಅವ್ರು ಕೊಲ್ಲೋದಕ್ಕಿಂತ ಹೆಚ್ಚು ಪಾಪ ಬರೋದರಿಂದ ನಿಂದೆ ಮಾಡೋದಕ್ಕಾಗಲಿ ಕೋಪ ಮಾಡ್ಕೊಳ್ಳೋದಕ್ಕಾಗಲಿ ಏನು ಮಾಡಬಾರ್ದು, ಹೋಗಲೇಬಾರ್ದು. ತಥಾ ಮೋಹೋಪ್ಯಯಂ, ಅವ ಹೇಳ್ಬೋದು, ಏನು ತಪ್ಪಲ್ಲ, ಹೇಳ್ಬೇಕನ್ನ ಹೇಳಬೇಕು ಅಷ್ಟು ಅಷ್ಟು ತಿಳ್ಕೊಂಡ್ರೆ ತಪ್ಪಲ್ಲ. ಅದೇ ಶಾಸ್ತ್ರ ವಿಚಾರ ಬಗ್ಗೆ ನಮಗೆ ಅಂತ ತಿಳ್ಕೊಂಡ್ರೆ ತಪ್ಪು, ನಮ್ಮನ್ನ ಸೆಂಟರ್ ನನಗೆ ಹೀಗೆ ಮಾಡಿಬಿಟ್ರ ಅಂತ ತಿಳ್ಕೊಂಡ್ರೆ ತಪ್ಪೆ, ತಿಳ್ಕೊಳಕ್ಕೆ ಹೋಗಬಾರ್ದು. ಶಾಸ್ತ್ರಕ್ಕೆ ಹೀಗೆ ಮಾಡಿಬಿಟ್ರಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಲ್ಲ, ಅದು ಗುಣ, ಅದು ಶುದ್ಧ ಧರ್ಮ, ಅದು ಅದೇ ಶುದ್ಧ ಧರ್ಮ, ಅದು ಒಳ್ಳೆ ತಪ್ಪಲ್ಲ ಅದು ಗೊತ್ತಾಯ್ತು. ಅದೇ ಅದು ಹೇಳೋದು ತಪ್ಪಲ್ಲ, ಎಲ್ಲ ಅಲ್ಲ ಅಲ್ಲ, ಅಕಸ್ಮಾತ್ ಹೇಳೋ ಪ್ರಸಂಗ ಬಂದು ಹೇಳೋದು ಕೂಡ ತಪ್ಪಲ್ಲ, ಹೇಳೋ ರೀತಿಯಲ್ಲಿ ಹೇಳಬೇಕು. ಅದಕ್ಕೆ ಉತ್ತಮೇ ವಚಸಾ ಶಿಕ್ಷೆ ಆಚಾರ ಹೇಳ್ಬಿಟ್ಟಿದ್ದಾರೆ, ಮಾತಿನಲ್ಲಿ ಹೇಳಬೇಕು, ಹೀಗಾಗುತ್ತಲ್ಲ ಹಾಗಾಗೋದಿಲ್ವಲ್ಲ, ಅದಕ್ಕೊಂದು ಮೆಥಡ್ ಇರುತ್ತೆ. ಚಿಕ್ಕವ್ರು ಹೇಳೋದಕ್ಕೊಂದು ದಾರಿ ಇದೆ, ಸಮಾನಸ್ಕಂದ್ರೆ ಹೇಳೋ ದಾರಿ ಇದೆ, ಸಮಾನಸ್ಕಂದ್ರೆ ಹೇಳೋ ಗೈಡ್ ಅಂತ ಹೇಳ್ತಾರೆ, ಅವರಿಗೆ ಅಡ್ವೈಸ್ ಆಗುತ್ತೆ, ಇವರಿಗೆಲ್ಲ ಏನಾಗುತ್ತದೋ ರಿಕ್ವೆಸ್ಟ್ ಆಗುತ್ತೆ. ದೊಡ್ಡಗ್ರಿ ಅಂತ ಹೇಳ್ಬೇಕನ್ನ ಪ್ರೊಫೆಸರ್ ಹತ್ತ ಹತ್ತ ಬ್ರೋ ನಮ್ಮೆಲ್ಲೇ ನೋಡ್ತಿರ್ತೇವೆ, ಮ್ಯಾಥಮೆಟಿಕ್ಸ್ ತಪ್ಪು ಇಟ್ಬಿಡೋದು, ಪ್ಲಸ್ ಮೈನಸ್ ತಪ್ಪು ಮಾಡಿಬಿಡ್ತಾವೆ, ಏನು ಮಾಡಬೇಕು, ಏನು ಸರ್ ನಮಗೆ ಪಾಠ ಮಾಡ್ತೀವಿ ನಿಮಗೆ ಬುದ್ಧಿ ಇಲ್ಲ ಅಂತ ಕೇಳೋಕ್ಕಾಗುತ್ತದನ, ಏನಂತ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮಿ ಸರ್ ಸ್ವಲ್ಪ ಅದು ಇದಾಗಿದೆ ಅಂತ ಹೇಳುತ್ತೆ ಅಷ್ಟು. ಅವ್ರು ಮೇಸ್ಟರ್ ಕನ್ಫ್ಯೂಸ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ಆನ್ಸರ್ ಬರ್ತಾ ಇಲ್ಲ, ಪ್ರೊಫೆಸರ್ಗೆ ಆನ್ಸರ್ ಬರ್ತಾ ಇಲ್ಲ, ಯಾಕೆ ತಾರೇ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹುಡುಗ ಏನು ಮಾಡ್ತಾನಾಗ ಸರ್ ಹಾಗಾಗಿ ತಕ್ಷಣ ಓ ಗುಡ್ ಅಂತಾರೆ, ಅದೇನು ಮೋಸ ಆಗಲಿಲ್ಲ, ಗುಡ್ ಅಂದ್ಬಿಡ್ತಾರೆ ಹುಡುಗ, ಏನಂತಾರೆ ಅವರು ಗುಡ್ ಅಂತಾರೆ, ಅದು ಬಿಟ್ಟು ಏನು ಕಾಮೆಂಟ್ ಮಾಡಬೇಕಾದ್ರೆ ಶಟಪ್ ಅಂತಾರೆ ಇಮಿಡಿಯೇಟ್. ಅದು ಒಂದೇ ಮಾತೊಳಗೆ ಗುಡ್ ಆಗ್ಬೋದು ಶಟಪ್ ಆಗ್ಬೋದು, ತಗೊಳ್ಳಾಗ ಹೇಳ್ಬೇಕು ಇವ್ರು ಫಸ್ಟ್ ಇವ್ರು ಅಪ್ರೋಚ್ ಅವ್ನು ಕೆಟ್ಟ ಅಲ್ಲಿಗೂ ಕೆಟ್ಟ ತಗೊಂಡ್ರೆ ಇವ್ರು ತಪ್ಪಲ್ಲ, ಬಟ್ ಹೇಳೋ ರೀತಿಯಲ್ಲಿ ಹೇಳಬೇಕು. ಇಲ್ಲ ಸರ್ ನಾವು ಏನು ಇದು ಮಾಡಿಲ್ಲ, ಸುಮ್ಮನೆ ಜಸ್ಟ್ ಕೇಳಿ ಅವ್ನ ಕೆಲ ಏನು ಮಾಡ್ತಾರೆ ಆ ಥರ ಇರ್ತಾರೆ ಕೆಲವರು, ತಲೆ ಇಟ್ಟು ನಿಂಗೆ ಯಾಕೆ ಸುಮ್ಮನೆ ಕೊಡು ಅಂತ ಹೇಳ್ತಾರೆ, ಅವ್ರು ಏನು ಮಾಡಿ ಸುಮ್ಮನೆ ಕೊಡು ಮತ್ತೆ ಆರ್ಗ್ಯೂ ಮಾಡಬಾರ್ದಾಗ, ಅರ್ಥ ಆಯ್ತು? ಏನು ಹೇಳಿದ್ರೆ ಅವ್ರು ತೊಗೊಳ್ಳಿ ನೋಡಂತೆ, ಕೆಲವು ಏನಿರ್ತಾವೆ ಗೊತ್ತಾ, ತಾವೇ ತಿಳ್ಕೋಬೇಕು ಅಂತ ಕೆಲವು ಅಪೇಕ್ಷೆ ಇರುತ್ತೆ, ಸುಮ್ಮನೆ ಕೂತ್ಕೋತ ಅವ್ನು ಯಾರು ಹೇಳಕ್ ಬಂದು ಕೇಳಲ್ಲ, ಅವನು ಮೇಲೆ ತಾನೇ ಹುಡ್ಕೋತಾ ಬರ್ತಾನೆ ಸ್ಟೆಪ್ನ, ಎಲ್ಲಿ ತಪ್ಪಾಗಿದೆ ಹುಡುಕ್ತಾರೆ. ಅಂಥವ್ರ ನೇಚರ್ ಬೇರೆ, ಅದಕ್ಕೆ ಅವ್ರು ನಿನ್ನ ಕೇಳಿಲ್ಲ ಅನ್ನೋಂತ, ನೀನು ಕೇಳಿದ್ರೆ ಸುಮ್ಮನೆ ಕೊಡು ಅಂತ ಹೇಳ್ತಾ, ಬಟ್ ಯಾವಾಗ ಹೆಲ್ಪ್ಲೆಸ್ ಅಂತ ಗೊತ್ತಾಗುತ್ತೆ ಅವಾಗ ಹೇಳ್ಬೋದು, ಏನೂ ತಪ್ಪಲ್ಲ. ಅದನ್ನು ಮತ್ತೆ ಹೇಳೋ ಮೆಥಡ್ ಮಾತ್ರ ಚೇಂಜ್ ಮಾಡ್ಕೋಬಾರ್ದು. ಅದು ದೊಡ್ಡವ್ರು ಹೇಳಬೇಕಾದ್ರೆ ಅದು ಸೀತಾದೇವಿ ರಾಮದೇವರು ಹೇಳಿ ತೋರಿಸ್ತಾರೆ, ದೊಡ್ಡವ್ರು ಹೇಳಬೇಕಾದ್ರೆ ಜ್ಞಾಪಯೇ ಅಂತ ಹೇಳಬೇಕಂತೆ, ಜ್ಞಾಪಿಸ್ತೇನೆ ಅಂತ ಹೇಳಬೇಕಂತೆ.
ಶಿಕ್ಷೆ ಚಿಕ್ಕವರೊಳಗೆ ಶಿಕ್ಷೆಯೇ ಶಿಕ್ಷಿಸ್ತೇನೆ ಅಂತ ಹೇಳ್ಬೇಕಂತ ಅರ್ಥ ಆಯ್ತಾ? ಸ್ಮಾರಯೇ ನತ್ತು ಶಿಕ್ಷೆಯೇ, ಅಲ್ಲಿ ಮಾತು ಬರುತ್ತೆ. ಚಿಕ್ಕವರಿಗೆ ಶಿಕ್ಷಣ ಕೊಡಬೇಕು, ದೊಡ್ಡವರಿಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಯಾತಕ್ಕೆ ಅಂದರೆ ಸಾಮಾನ್ಯ ಗೊತ್ತಿರುತ್ತೆ, ಯಾವುದೋ ಕಾರಣಕ್ಕೆ ವಿಸ್ಮರಣೆ ಬಂದಿರುತ್ತೆ ಅಷ್ಟೇ ಹೊರತು ಇಂಗ್ಲೀಷ್ ಪ್ರೊಫೆಸರ್ಗಳೇ ಕೆಲಸೊಮ್ಮೆ ಇಂಗ್ಲೀಷ್ ತಪ್ಪು ಬರೀತಾರೆ. ಯಾವುದೋ ಮೂಡಲ್ಲಿ ಹಾಗಾಗುತ್ತೆ, ಅದು ಸಹಜವಾದ ಮಿಸ್ಟೇಕ್ ಅಲ್ಲದು, ಆ ಮೂಡಲ್ಲಿ ಆಗಿರೋದು ಸ್ವಲ್ಪ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವ ಅಪ್ರೋಚ್ ತಿರೋಧಾನ ಅಂತೀವಲ್ಲ ಹಾಗೆ, ಅದು ದೊಡ್ಡ ವಿಚಾರ ಅಲ್ಲ. ಎಷ್ಟೊಂದು ಎದುರು ಸಿಗ್ತಾರೆ, ಯಾರೋ ಹೆಸರು ಮರ್ತು ಹೋಗ್ಬಿಟ್ಟಿರುತ್ತೆ, ಎಲ್ಲ ಗೊತ್ತಾಗುತ್ತೆ ಹೆಸರು ಮರ್ತು ಹೋಗ್ಬಿಟ್ಟಿರುತ್ತೆ, ಏನೋ ಏನೋ ಅಂತ ಗೊತ್ತಾ ಇರ್ತಾರೆ. ಅದೇನು ದೊಡ್ಡ ತಪ್ಪಿನ ವಿಚಾರ ಅಲ್ಲ, ಮನುಷ್ಯರ ಲಿಮಿಟೇಷನ್ ಅದು. ಯಥಾಚ ಕ್ರೋಧೋ ಮಹಸ್ಸು ತದ್ವಾದ ಅಧಿಕ ಇತಿ ಸರ್ವಥಾ ತ್ಯಾಜ್ಯ ತಥಾ ಮೋಹೋಪಿ ಅಯಂ ಮುಕ್ತಿ ಪರಿಪಂಥೀತಿ ಪರಿತ್ಯಜ್ಯ ಏವ ಸರ್ವಥಾ ಇತ್ಯಾಶಯೇನ. ಎಷ್ಟು ಇಂಪಾರ್ಟೆಂಟ್ ಇದು, ಏನೇ ತಪ್ಪಾಡ್ಲಕ್ಕೆ ಕೊಟ್ಟಾಗಲೂ ತಕ್ಷಣ ಏನು ಮಾಡಬೇಕು ನಾವು ಅದನ್ನು? ಇದು ಮೋಕ್ಷಕ್ಕೆ ಅಫೆಕ್ಟ್ ಆಗುತ್ತೆ, ಯೋಚನೆ ಮಾಡಬೇಕು. ಇದು ಎಲ್ಲಿ ಎಲ್ಲೇ ಎಫೆಕ್ಟ್ ಆಗೋದು, ಎಲ್ಲಿ ಇದು ಮೋಕ್ಷಕ್ಕೆ? ಇವತ್ತೇನು ಕ್ಲಾಸ್ ತಪ್ಪಿಸ್ಕೊಂಡ ಎಫೆಕ್ಟ್ ಎಲ್ಲಿ ಆಗುತ್ತದ? ಪರೀಕ್ಷೆಗೆ ಎಫೆಕ್ಟ್ ಆಗುತ್ತೆ, ಅದನ್ನು ಗಮನಿಸ್ಬೇಕು. ಯಾವಾಗಲೂ ಎಕ್ಸಾಮ್ ಸೆಂಟರ್ಡ್ ಆಗಿ ವಿದ್ಯಾರ್ಥಿ ಓದಬೇಕು, ಮೋಕ್ಷ ದೃಷ್ಟಿ ಇಟ್ಕೋಬೇಕು. ನಾವು ಎಲ್ಲ ಹೋಟ್ಲಿಗೆ ಹೋಗಬೇಡ ಅಂತ ಹೇಳ್ತಾರೆ, ಯಾಕೆ ಮೋಕ್ಷಕ್ಕೆ ಅಫೆಕ್ಟ್ ಆಗುತ್ತೆ ನೆನಪಿರ್ಬೇಕು. ವ್ರತ ಬಿಡಬೇಡ ಅಂತ ಹೇಳ್ತಾರೆ, ಮೋಕ್ಷಕ್ಕೆ ಅಫೆಕ್ಟ್ ಆಗುತ್ತೆ. ಆ ಗುರಿ ನಮಗಿತ್ತು ಅಂದರೆ ತಕ್ಷಣ ಒಳ್ಳೆ ಕೆಲಸ ಮಾಡಕ್ಕೆ ಬರುತ್ತೆ. ನಾವು ಯಾತಕ್ಕೆ ಬಿಡಲಿಕ್ಕಾಗುತ್ತೆ, ನಮ್ಮ ಗುರಿನೇ ಇಟ್ಕೊಂಡಿಲ್ಲ ಫಸ್ಟ್. ಮೋಕ್ಷ ಬದಲಾದ ಕಾನ್ಸೆಪ್ಟೇ ಗೊತ್ತು, ಸುಮ್ಮನೆ ಬಿಡೋದು ಯಾಕೆ ಬಿಡಬೇಕು ಅಂತ ಕೇಳ್ತಾನೆ. ಒಂದು ಸುಮ್ಮನೆ ಲೇಟ್ ಊಟ ಅಂದರೆ ಇಷ್ಟಪಡೋದಿಲ್ಲ, ದೊಡ್ಡವ್ರು ಬರಬೇಕಾಗಿದ್ದ ತಕ್ಷಣ ಕಾಯ್ತಾ, ಯಾಕೆ ಎಲ್ಲ ಆಗಿದೆಯಲ್ಲ ಬಡಿಸಿ ಅಂತ, ಇಲ್ಲ ಬಡಿಸಾಗಿಲ್ಲ, ದೊಡ್ಡವ್ರು ಬರಬೇಕಾಗಿದೆ ಅಂತ ತಕ್ಷಣ ಸುಮ್ಮನೆ ಕಾಯ್ತಿರ್ತಾ. ಪರ್ಪಸ್ ಇರಬೇಕು ಅದಕ್ಕೆ. ಸುಮ್ಮನೆ ಟೈಮ್ ಆಗಲಿ 3 ಗಂಟೆ ಅಲ್ಲಿ ಕಾಯ್ತಾ ಕೂತ್ಕೊಂಡ್ರೆ ಬುದ್ಧಿ ಇದೆ ಅಂತ ಕೇಳ್ತಾನೆ. ನಿಮಗೆ ಪರ್ಪಸ್ ಇಲ್ಲದೆ ಹೋದರೆ ಜೀವನಕ್ಕೆ ಬೆಲೆ ಇರಲ್ಲ. ಇವತ್ತು ಏನಾಗಿದೆ, 90% ಜನಗಳಿಗೆ ಪರ್ಪಸ್ಲೆಸ್, ಗೋಲ್ಲೆಸ್ ಲೈಫ್ ಅದು, ಒಂದು ಗುರಿನೇ ಇಲ್ಲ ಅವರಿಗೆ. ಆದ್ದರಿಂದ ಇನ್ನೊಬ್ಬರು ಸಾಯೋದು, ತಾನು ಸಾಯೋದು, ಇನ್ನೊಬ್ರು ಸಾಯಿಸೋದು ಅಷ್ಟೇ ಗುರಿ, ಇನ್ನೇನು ಇರೋದೇ ಇಲ್ಲ. ಹಾಗಿರಬಾರ್ದು. ಸಮತ್ವಂ ದುಃಖ ಸಂಜ್ಞೆಯವರಿಗೆ ಆಫೀಸರ್ ಬೈದರೆ ಆಫೀಸಾಗಿ ಯಾಕೆ ಸಹಿಸ್ಕೋತಾನೆ ಅಂದರೆ, ಒಂದು ಗುರಿ ಇದೆ, ಕೆಲಸ ಸೇರಿದ್ದೇನೆ, ಸಂಬಳ ಬರಬೇಕು ನನಗೆ, ಹೆಚ್ಚು ಕಡಿಮೆ ಅಂತ ತೆಗೆದಾಕಿದ್ರೆ ಪದ್ಧತಿ ಆಗುತ್ತೆ, ಅವೆಲ್ಲ ಗುರಿ ಇದೆ ಅವನಿಗೆ, ತಡ್ಕೋತಾನೆ. ಆಗ ಬೇರೆ ಕಡೆ ಯಾಕೆ ತರ್ಕೊಂಡು ಇವ್ರಿ, ನನಗೇನು ಯಾಕೆ ಹೋಗಿದ್ದೆ ಯೋಚನೆ ಮಾಡ್ತಾನೆ. ಈ ಭಾವನೆ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಬಟ್ ಅಲ್ಲಿ ಯಾವಾಗ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ನಮಗೆ, ಅದು ಅಲ್ಲಿ ಮೋಕ್ಷಕ್ಕೆ ಅಫೆಕ್ಟ್ ಆಗುತ್ತೆ. ಡಾಬೋ ಇಟ್ಕೊಂಡು ಅಕಸ್ಮಾತ್ ಇತ್ತು ಅಂತ ಹೋಗಿದ್ದೆ, ನಾನೇನು ಬಯಸ್ಕೊಂಡೆ, ತೊಂದರೆ ಏನಿಲ್ಲ. ಯಾಕೆ? ಅದಕ್ಕೆ ಅನುಕೂಲ ಆಯ್ತಲ್ಲ, ಅದು ಯೋಚನೆ ಮಾಡಬೇಕು. ಅಯ್ಯಮ್ ಆಶಯ ಸುಖ ದುಃಖ ಯೋಹೋ, ಇದೆಲ್ಲ ಕಾಳಿದಾಸರ ಅಂತ ಕವಿಗಳು ಬರೀತಾರೆ ಪಾಪ, ಶಕುಂತಲೆಗೆ ಉಪದೇಶ ಮಾಡಬೇಕು. ಕಂಡು ಬರು ಹೇಳ್ತಾರೆ, ಭರ್ತುರ್ ವಿಪ್ರಕೃತಾಪಿ ರೋಷಣತಯ ಮಾಸ್ಪ ಪ್ರತೀಪಂ ಗಮಃ, ಉಪದೇಶ ಮಾಡಿಸ್ತಾನೆ. ಅಕಸ್ಮಾತ್ ಗಂಡ ಕೋಪಗೊಳ್ಳಬಹುದು, ತಿರುಗಿ ವಾತ್ಸಪ್ ಹೋಗಬೇಡ ಅಂತ ಹೇಳ್ತಾರೆ ಕಣ್ಣವರು. ಅವ್ರು ಆ್ಯಕ್ಚುಲಿ ಗೃಹಸ್ಥರೇ ಅಲ್ಲ, ಈ ಮಧ್ಯೆ ಅವ್ರು ಯಾರೋ ಅವರು ಋಷಿಗಳಷ್ಟೇ, ಅವ್ರು ಅಷ್ಟು ಕಾಮನ್ ಸೆನ್ಸಿಂದ ಮಾತಾಡ್ತಾರೆ. ಪ್ರಸಂಗ ಬರಬಹುದು, ಅಂತ ಹೊತ್ತಲ್ಲಿ ಏನು ಮಾಡಬಹುದು, ಯಾವುದೋ ಕಾರಣಕ್ಕೋಸ್ಕರವಾಗಿ ಆ ದೊಡ್ಡ ವಿಷಯ ಮಾಡ್ಕೊಳ್ಳೋಕೆ ಇವತ್ತಿಗೆ ಭಾರಿ ರೆಲೆವೆಂಟ್. ಅದು ಸಣ್ಣ ಪುಟ್ಟ ಕಾರಣಕ್ಕೇನೆ ದೊಡ್ಡ ದೊಡ್ಡ ಅನಾಹುತಗಳಾಗುತ್ತಲ್ಲ, ಅವತ್ತಿನ ಕಾಲದಿಂದ ಬಂದಿರೋ ಮಾತು. ಅಷ್ಟು ಮನುಷ್ಯ ಬಿಟ್ಟುಬಿಟ್ರೆ ಏನಾಗುತ್ತಾಗ, ಸಾಧನೆ ಮಾಡೋಕ್ಕೆ ಭಾರಿ ಇದ್ಕಾರಿಸಬಲ್ಲ. ತಾ ವಿಚಾರ ಬೇರೆ, ಮಾತು ಮಾತಿಗೆ ಜಗಳಾಡದಾರ ಉದ್ಧಾರ ಮಾಡೋಕ್ಕಾಗೋದು, ಏನು ಹೇಳಿದ್ರು ನೆಗೆಟಿವ್ ಆಗಿ ತಗೊಳ್ಳೋದು. ಕೆಲವರು ಕೊಡು ಅಂದರೆ ಅಷ್ಟು ಗೊತ್ತಾಗಲ್ಲ, ಹಂಗೆ ಇರ್ಬೋದು. ಮತ್ತೆ ತಾ ಸ್ವಲ್ಪ ಅಂದ್ರೆ ಮತ್ತೆ ಬೈಯೋದು, ತೆರಿಗೆ ಮಾತೆತ್ತಿದ್ರೆ ನೆಗೆಟಿವ್ ಆನ್ಸರ್ಸ್. ಏನು ಹೇಳ್ತೀರಿ ಅದಕ್ಕೆ? ಗಟ್ಟೆ ಕೇಳಿದ್ರೆ ಕೇಳಿಲ್ಲ ಅಂತ ಯಾರು ಹೇಳಿದ್ರೆ ನಿಮಗೆ ಅಂತ ಹೇಳೋದು? ಸುಮ್ಮನೆ ಎದ್ಬಿಟ್ರೆ ಗಟ್ಟೆಗಳು ಬರದೆ ಮೊದಲ ಕೇಳಿ ಬಾಯಿ ಇಲ್ವಾ ಅಂತ ಕೇಳೋದು. ಇದಕ್ಕೆ ಜಗಳ ಆಡೋಕ್ಕೆ ಚಾನ್ಸ್ ಇದೆ, ಮಾತೆತ್ತಿದ್ರೆ ಚಾನ್ಸ್ ಇದೆ, ಗೊತ್ತಾಯ್ತಾ? ಜಗಳ ಆಡಬೇಕು ಅಂತ ಉದ್ದೇಶ ಎದ್ಬಿಟ್ರೆ ನೀವು ಕೂತ್ರ ತಪ್ಪು ನಿಂತರು ತಪ್ಪು ಅಂತಾರಲ್ಲ, ಹಾಗೆ ಹೊಂದ್ಕೊಂಡು ಹೋಗೋದಾದ್ರೆ ನಿಜವಾದ ತಪ್ಪು ಕೂಡ ಅವ್ರಿಗೆ ಏನಂತ ಅನ್ಸೋದಿಲ್ಲ, ಅವ್ರಿಗೆ ಉತ್ತರ ಕೊಡಲಿ ಪಾಪ ಕೇಳಿಸಿಲ್ಲ ಅಂತ ಕಾಳ ತಾತಾರ ಅನುಸಂಧಾನ ಮಾಡ್ಕೋತಾರೆ. ಸೊಸೆನ್ ಬೈಬೇಕಾದ್ರೆ ಕಿವಿಡಿ ಅಂತಾರೆ, ಮಗಳು ಬೈಬೇಕಾದ್ರೆ ಪಾಪ ಹುಡಿ ಕೇಳಿಸಿಲ್ಲ ಅಂತ ತಿಳ್ಕೊತಾರೆ. ಎಷ್ಟು ವ್ಯತ್ಯಾಸ ಇದೆ, ಪ್ರೀತಿ ಇದೆ ಇಲ್ಲಿ. ಕೂಸಿ ಅದು ಕೂಸು 50 ವರ್ಷದ ಕೂಸಿನ ಕೇಳಿಸಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಕತ್ತೆ ಇದು ಬಂದು ಇದು ಕಿವಿನೇ ಇಲ್ಲ, ಅದಕ್ಕೆ ಏನು ಹೇಳಿದ್ರು ಕೇಳೋದಿಲ್ಲ. ಅನ್ಕಂಡ್ರೆ ಅಷ್ಟಕ್ಕಷ್ಟೇ, ಇಲ್ಲಿ ಏನಾಗಿದೆ, ಹ್ಯಾಂಗೆ ಇದು ವಿಷನ್ ಚೇಂಜ್ ಆಗ್ತಾ ಇದೆ, ಆ ನೋಡೋ ದೃಷ್ಟಿ ಚೇಂಜ್ ಆಗ್ತಾ ಇದೆ. ಆ್ಯಕ್ಚುಲಿ ಪಾಪ ಮಗಳೇ ಕೇಳಿ ಸುಮ್ಮನೆ ಇರಬಹುದು, ಇವಳೇ ಪಾಪ ಕೇಳಿಸ್ತೇನೆ ಇರಬಹುದು. ಇದು ತಿಳ್ಕೊಳ್ಳೋದು ಮಾತ್ರ ಉಲ್ಟ ಪಟ್ಟ ತಿಳ್ಕೊತಾರೆ. ಅದಕ್ಕೆ ಅಂದರೆ ಮನಸ್ಸಲ್ಲಿ ಆ ಥರ ಗ್ರಹಣ ಸೇರ್ಕೊಂಡ್ಬಿಟ್ಟಿದೆ, ಪೂರ್ವಗ್ರಹ ಅಂತೀವಲ್ಲ ಹಾಗೆ, ಅದನ್ನೆಲ್ಲ ಬಿಡಬೇಕು. ಅನ್ಯ ಸರಿ ಉಪಯೋಗಿಸ್ತಾರೆ, ಅದು ಉದ್ದೇಶ ಉಪಯೋಗಿಸಿ ಉಪಯೋಗಿಸಿ ಕೊನೆಗೆ ಅದೇನಾಗುತ್ತೆ, ಕೊನೆಗೆ ಒಂದು ಬಿಯಾಂಡ್ ರಿಪೇರ್ ಆಗಿಬಿಡುತ್ತೆ, ಹಾಗಾಗಬಾರ್ದು. ಅದನ್ನೇ ಹೇಳ್ತಾರೆ, ಮಾನಾಪಮಾನ ಯೋಹೋ, ಲಾಭಾಲಾಭ ಯೋಹೋ, ಜಯ ಅಜಯ ಯೋಹೋ, ಮತ್ತು ಈ ದೇವಮಾದಿ ಕಥೆಯೋಹೋ, ದ್ವಂದ್ವ ಸಹ ಇವೆಲ್ಲ ಎಫೆಕ್ಟ್ ಮಾಡುತ್ತೆ. ಬಸ್ನಲ್ಲಿ ಹೋಗ್ತಿರ್ತೇವೆ, ಗಲಾಟೆ ಮಾಡೋಕ್ಕೆ ನಾವು ಚಾನ್ಸ್ ಇರುತ್ತೆ, ಯಾಕೆ ಗಲಾಟೆ ಮಾಡೋದಿಲ್ಲ? ನಮ್ಗೆ ಯಾವುದೋ ಇಂಟರ್ವ್ಯೂ ಇದೆ, ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಮ್ಮ ಸೀಟ್ನ ಯಾವನೋ ಕೂತ್ಬಿಟ್ಟಿದ್ದಾನೆ, ಭಾರಿ ಆರ್ಗ್ಯುಮೆಂಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಮ್ಮ ಪರ್ಪಸ್ ಫೇಲ್ ಆಗುತ್ತೆ. ನೀನೇ ಕೂತ್ಕೊಂಬಾರಾಯ ಬಸ್ ಮುಂದೋಗಲಿ ಅಂತ ಹೇಳ್ತಾ, ಯಾಕೆ ನಮ್ಮ ಗುರಿ ಅಲ್ಲಿದೆ, ಇವನೊಂದು ಹೊಂದಾಣಿಕೆ ಉದ್ದೇಶ ನಮಗಿಲ್ಲ, ಅಲ್ಲಿ ಒಂದು ಗುರಿ ಇದೆ ನಮಗೆ. ಆ ಥರ ಪ್ರತಿಯೊತ್ತ ನಾವು ಸಂಧ್ಯಾ ಒಂದೇ ಲೇಟ್ ಆಗುತ್ತೆ, ಅದೇ ಯಾಕೆ ಬಸ್ನಲ್ಲಿ ಗಲಾಟೆ ಮಾಡಿದ್ರೆ ಸಂಧ್ಯಾ ಒಂದೇ ಲೇಟ್ ಆಗುತ್ತೆ, ಅವ್ರು ನ್ಯಾಚುರಲ್ಲೇ ಸರಿ ಹೋಗ್ಬಿಡುತ್ತೆ. ನಾಲ್ಕು ಸರ್ ದೇವ್ರು ಪರೀಕ್ಷೆ ಬಿಡ್ತಾನೆ, ಆಮೇಲೆ ಸೋಲ್ ಬರೋದೇ ಇಲ್ಲ. ಆ ಥರ ಅಡ್ಜಸ್ಟೇ ಆಗ್ತಿರುತ್ತೆ, ಮೊದಲು ಮೊದಲು ಹಾಗೆ ಅನಿಸುತ್ತೆ ಹೊರತು ಕೊನೆ ಎಲ್ಲ ಹೇಗೆ ಅಡ್ಜಸ್ಟ್ ಆಗ್ತಿರುತ್ತೆ, ಪ್ರತಿಯೊಂದು ಕಡೆಗೆ ಅದು ಸರಿ ಹೋಗಿಲ್ಲ. ಮಾನಾಪಮಾನ ಯೋಹೋ, ಲಾಭಾಲಾಭ ಯೋಹೋ, ಜಯಾಪಜಯ ಯೋಹೋ, ಇತ್ತೇವ ಮಾತಿಕ ಯೋಹೋ, ದ್ವಂದ್ವ ಸಂಜ್ಞೆ ಯೋಹೋ, ತದ್ವಿಷಯಕ ಸರ್ವೇಷಾಮಪಿ ಮೋಹೋ ಅಸ್ತೇವ ಕಥಂ. ನಾವು ಯಾತ್ರೆಗೆ ಹೋದ ಕಾಲಕ್ಕೆ ಅಯೋಧ್ಯೆಯಿಂದ ಹರಿದ್ವಾರಕ್ಕೆ ಅವ್ನು ಪ್ಲಾನ್ ಹಾಕಿದ್ದು, ಇಲ್ಲ ಇಲ್ಲಿ ಇಲ್ಲಿ ಬಾರಿ ಇಲ್ಲಿ ನೈವಿಷಾರಣ್ಯ ಇಲ್ಲ ಅದ್ರ ಪ್ರಕಾರ. ನೈವಿಷ ಹೋಗಲೇಬೇಕು ಅಂತ ನಾವು, ಅವನು ಸಾಧ್ಯನೇ ಇಲ್ಲ ಅಂತ, ಅವನು ಸಾಧ್ಯನೇ ಇಲ್ಲ ಅದು ಗದ್ದೆಯಲ್ಲಿ ಏನೋ ಸಾವಿರ ಕಾರಣ ಹೇಳ್ಬಿಟ್ಟ, ಹೋಗ್ಬೇಕು ಅಂತ ಮನಸ್ಸಲ್ಲಿ ಇತ್ತು. ಆಮೇಲೆ ಲಕ್ನೋ ಬಂತು ಟ್ರೈನು, ಕೆಟ್ಟೋಗ್ಬಿಡ್ತು ಹೋಗ್ತಾಯಿದ್ದ, ಏನು ರಿಪೇರಿ ಆಗಿ ನಮ್ಮ ಟ್ರೈನ್ ಬಿಟ್ಬಿಟ್ಟು. ಆಮೇಲೆ ಸ್ವಲ್ಪ ಲೇಟ್ ಆಯ್ತು ಆ ಕಡೆಗೆ. ಆಮೇಲೆ ನಮ್ಗೆ ಇನ್ನೊಂದು ತೆರಿ ಇಬ್ರು ಕನೆಕ್ಷನ್ ಕೊಡಲಿಲ್ಲ, ಅಲಾಟೆಡ್ ಟ್ರೈನ್ ಕೊಡಲಿಲ್ಲ. ನಾ ಅಲ್ಲೇ ಇಡು, ಒಂದು ದಿವಸ ಉಳ್ಕೋಬೇಕಿತ್ತು, ನಿಮಿಷಕ್ಕೆ ಹೋಗ್ಬಂದ್ವಿ ಆರಾಮಾಗಿ. ಅದೇ ನಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ದೇವ್ರು ಏನು ಮಾಡಿಸ್ತಾನೆ, ಅದೇ ಯಾವ ತೊಂದರೆ ಆಗುತ್ತೆ ಕೆಲಸ ಆಗುತ್ತೆ, ಇಲ್ಲದೆ ಹೋದ್ರೆ ಡೆತ್ ಹೋಗ್ಬಿಡೋದು. ಅದು ನಮ್ಮ ಕೈಯಲ್ಲಿ ಇಲ್ಲೇ ತಮಾಷೆ, ರೈಲ್ ಸಹ ಯಾರ ಕೈಲಿ ಆಗುತ್ತೆ ಅದನ್ನ, ರೈಲ್ ಕೆ ನಮ್ಮ ಕೈಲಿ ಇರ್ತಲ್ಲ ಏನು ಕೆಲಸೋದು, ಭೂಕಂಪ ಮಾಡೋದು ಅಪೋಸಿಷನ್ ಪಾರ್ಟಿ ಮಾಡೋಕ್ಕಾಗತ್ತಾ, ಸಾಧ್ಯನೇ ಇಲ್ಲ. ಅದು ಯಾವ್ದು ಯಾರಿಂದ ಆಯ್ತದೆಲ್ಲ, ಏನು ಅನುಗ್ರಹ ಅಷ್ಟೆ, ಅದು ಜಗಳಗಳ ಆಡೋ ಕಾರಣ ಇಲ್ಲ. ಮನಸ್ಸಲ್ಲಿ ಸರಿಯಾಗಿತ್ತು ಅಂದರೆ ದೇವ್ರು ಮಾಡಿಸ್ಬಿಡ್ತಾರೆ. ಅದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಮ್ಗೆ ಆಗ ಏನಿಸುತ್ತೆ, ನೋಡೋದಕ್ಕೆ ಏನಿಸುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆದಾಗುತ್ತೆ. ಆ್ಯಕ್ಚುಲಿ ಯಾವುದಕ್ಕಾಗಿರುತ್ತದೋ ಒಳ್ಳೇದಕ್ಕೆ ಆಗಿರುತ್ತೆ. ಇದ್ದೇವ ಮಾದಿಕ ಅದನ್ನ ಬೆನಿಫಿಟ್ ಉಪಯೋಗ ತಾವು ಏನು ಮಾಡಿದ್ರು, ಇಟ್ಕೊಂಡು ತಕ್ಷಣ ರೆಡ್ ಮಾಡಿ ಹೋಗೋಣ ಅಂತ ಪ್ಲಾನ್ ಮಾಡಿದ ತಕ್ಷಣ ನಾಲ್ಕು ಜನ ಬರಲ್ಲ ಅಂದ್ಬಿಟ್ರು. ಯೋಗ ಇಲ್ಲ ಅವ್ರಿ ಪಾಪ, ಸುಮ್ಮನೆ ಅಲ್ಲಿ ಯಾವುದೋ ಇದೆ ಅವ್ರಿಗೆ, ಮಸೀದಿಗಳಿದೆ, ನೋಡ್ಲಕ್ಕೆ ಹೋಗ್ಬಿಟ್ರೆ ಅದನ್ನೆಲ್ಲ ಕೂಡ. ಆ ನೈವಿಷಾರಣೆಗೆ ಬರಲೇ ಇಲ್ಲ ಆ ಗುಂಪಿನೊಳಗೆ, ನಾಲ್ಕಾರು ಜನ ಮಾತ್ರ ಇವ್ರು ಮಾಡಿದ್ರೆ ಅದೆಷ್ಟು ಎಷ್ಟು ಯೋಗ ಇಲ್ಲ ಯೋಚನೆ ಮಾಡಬೇಕು. ಉಳಿದವರಿಗೆಲ್ಲ ಆಸೆ ಐತೆ, ಅವರಿಗಿಲ್ಲ, ಅವ್ರು ಬೇರೆ ಕಡೆ ಅಟ್ರಾಕ್ಷನ್ ಬಂದ್ಬಿಡ್ತು. ಅಂದರೆ ಅದು ಎಲ್ಲ ಯೋಗ ಕೂಡ ಒದಗಿಸಿದಾಗ ಉಪಯೋಗ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಭಾಳ ಜನಕ್ಕೆ ಬರೋದಿಲ್ಲ. ಯದ್ಯತಃ ಇದ್ದೇವ ಮಾದಿಕ ಯೋಹೋ ದ್ವಂದ್ವ ಸಂಜ್ಞೆಯೋಹೋ ತದ್ವಿಷಯಕಃ ಸರ್ವೇಷಾಮಪಿ ಮೋಹೋ ಅಸ್ತೇವ. ಅದಕ್ಕೇನು ಎಲ್ಲರಿಗೂ ಮೋಹ ಇದ್ದೇ ಇರುತ್ತೆ, ಅದು ಪ್ಲಾನ್ಡಾಗಿ ಗೆಲ್ಲಬೇಕಲ್ಲ. ಯತಿ ಯದ್ವತ್ ಸುಖಂ ದುಃಖಂ ವಾ, ಅಲ್ಲಿ ತಪ್ಪು ಪ್ರಿಂಟ್ ಆಗಿದೆ, ಯದ್ಯಸ್ತು ಏನೋ ಆಗಿಬಿಟ್ಟಿದೆ. ಯದ್ವತ್ ಸುಖಂ ದುಃಖಂ ವಾ ಮಾನಂ ಅಪಮಾನಂ ವಾ ಲಾಭ ಅಲಾಭವ್ವಾ ಜಯ ಪರಾಜಯವ್ವಾ